ബ്രഹ്മവിന്മുഖരംഗസ്ഥാം മധ്വതേ വന്നടീം പരാം വിചിത്രപദവിന്യാസൈഹി മോഹയന്തീം ഭജേന്വഹം വാണിതേ കരവാണ്യംബ ചരണോ ഹൃദി സർവദാ മദ്വാക്യസരണിർഭൂയാത് ശ്രീമദാചാര്യഭാവഗാ നമോസ്തു താത്വികദേവാഃ വിഷ്ണുഭക്തിപരായണാഃ ധർമ്മമാർഗേ പ്രേരയന്തു ഭവന്തഃ സർവൈവ ഹി യസ്യ വാ കാമധേനുർനഃ കാമിതാർത്ഥാന് പ്രയച്ഛതി സേവേതം ജയയോഗീന്ദ്രം കാമബാണച്ഛിദം സദാ പദവാക്യപ്രമാണബ്ധിവിക്രീഡന വിശാരദാന് ലക്ഷ്മീനാരായണമുനീന് വന്ദേ വിദ്യാഗുരൂന് മമ അർത്ഥികൽപ്പിതകൽപ്പോയം പ്രത്യർത്ഥിഗജകേസരി വ്യാസതീർത്ഥഗുരുർഭൂയാത് അസ്മദിഷ്ടാർത്ഥസിദ്ധയേ കാമധേനുർയഥാ പൂർവം സർവാഭീഷ്ടഫലപ്രദാ തഥാ കലോ ആദിരാജശ്രീപാദോ ഭീഷ്ടതസ്സതാം പ്രണമത് കാമധേനും ച ഭജത് സുരതരൂപം ശ്രീഭാവബോധകൃത്പാദചിന്താമണിമുപാസ്മകേ മൂക്കോപി യത്പ്രസാദേന മുകുന്ദ ശയനായതേ രാജരാജായതേ രിക്തഃ രാഘവേന്ദ്രം തമാശ്രയേ ആസേതോ രതുഷാ രദ്രേഹ യുധിഷോ ജിതവന്മുഹു സത്യധ്യാന ഗുരുഃ പാതു യതീന്ദ്രൈരപി പൂജിതഃ അസ്മദ്ഗുരു സമാരംഭാം ടീകാകൃത്പാദമധ്യഗാം ശ്രീമദാചാര്യപര്യന്താം വന്ദേ ഗുരുപരംപരാം വൈകുണ്ഠരാമോ യം വവ്രേ സ്വയമേവ സ്വപൂജകം രഘുപ്രിയാര്യ യോഗീന്ദ്രം നൗമി സജ്ഞാനസിദ്ധയേ വൈഷ്ണവോത്തമകുലൈ പരിഭാവ്യം വാഞ്ചിതാർത്ഥഫലദം രമണീയം പാപജാലപരിഹാരസമർത്ഥം മുദ്ഗലാംഗ്രിസരസീരുഹമീഡേ അജ്ഞാനതിമിരച്ഛേദം ബുദ്ധിസമ്പത്പ്രദായകം വിജ്ഞാനവിമലം ശാന്തം വിജയാഖ്യഗുരും ഭജേ ആപാദമൗലിപര്യന്തം ഗുരുണാമാകൃതിം സ്മരേത തേന വിഘ്നാ പ്രണശ്യന്തി സിദ്ധ്യന്തി ച മനോരഥാഃ ഹരിഹി ഓം. ഇവത്തു ഇബ്ബരു ജ്ഞാനികള മഹാനുഭാവര ആരാധന മഹോത്സവ. ಒಂದು ಮೊದಲನೆಯದವರಾಗಿ ಉತ್ತರಾಧಿ ಮಠಾಧೀಶರಾಗಿರುವ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಇಂದು ಕೊರಲಹಳ್ಳಿ ಎಂಬುವಂತಹ ಗ್ರಾಮ, ಆ ಗ್ರಾಮದಲ್ಲಿ ಅವರ ವೃಂದಾವನ ತುಂಗ ನದಿ ಇರತಕ್ಕಂಥದ್ದಾಗಿದೆ. ಅಲ್ಲಿ ಆ ಮಠದ ಉತ್ತರಾಧಿ ಮಠದ ಸರ್ವತೋಮುಖವಾದ ಏಳಿಗೆ ಉಂಟಾದದ್ದೇ ಅವರಿಂದ. ಅಂತಹ ಮಹಾಜ್ಞಾನಿಗಳು ತಪಸ್ವಿಗಳು ಅವರು ಸತ್ಯವೀರ ತೀರ್ಥ ಶ್ರೀಪಾದಂಗಳವರು. ಹೆಸರಿಗೆ ಹೇಳಿದ ಹಾಗೆ ಮಹಾವೀರರೇ ಇದ್ದರು, ಅವರ ಆರಾಧನೆ ಇವತ್ತು. ಎರಡನೆಯದಾಗಿ ದಾಸಾರಿಯರಲ್ಲಿ ಬಹಳ ಪ್ರಧಾನವಾಗಿ ನೆನೆಸಿಕೊಳ್ಳುವಂಥವ್ರು ನಾವು ನಾಲ್ಕು ಮಂದಿ ನೆನೆಸಿಕೊಳ್ತೇವೆ ಯಾವಾಗಲೂ ಕೂಡ. ಪುರುಷಾರ್ಥ ಚತುಷ್ಟಯ ಇದ್ದ ಹಾಗೆ ದಾಸ ಚತುಷ್ಟಯರು ಅಂತ ನಮ್ಮಲ್ಲಿ ಪ್ರಸಿದ್ಧಿ. ಪುರಂದರದಾಸರು ಮೊದಲನೆಯದವರಾದರೆ ವಿಜಯದಾಸರು ಅವರ ಅನಂತರದಲ್ಲಿ ಬರ್ತಕ್ಕಂಥವರು. ಆಮೇಲೆ ಗೋಪಾಲದಾಸರು, ಆಮೇಲೆ ಜಗನ್ನಾಥದಾಸರು. ಇವರು ನಾಲ್ಕು ಮಂದಿಗೂ ಒಂದಿಲ್ಲ ಒಂದು ತರಹದ ಸಂಬಂಧ ಉಂಟು. ಅದೇ ಮಹತ್ವದ್ದು ನಾವು ನೋಡಬೇಕಾಗಿದ್ದು. ಪುರಂದರದಾಸರಿಂದ ವಿಜಯದಾಸರಿಗೆ, ವಿಜಯದಾಸರಿಂದ ಗೋಪಾಲದಾಸರು ಹಾಗೂ ಜಗನ್ನಾಥದಾಸರಿಗೆ ಒಂದು ಕ್ರಮದಲ್ಲಿ ಸಂಬಂಧ ಉಂಟೇ ಉಂಟು. ಏನಾದರೂ ಒಂದು ಕಾರಣ ಉಂಟು. ದಾಸ ಸಾಹಿತ್ಯ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬರ್ತಕ್ಕಂಥದ್ದಾಗಿದೆ. ಮತ್ತೆ ಜನರು ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಅದರ ಅಭ್ಯಾಸವನ್ನೆಲ್ಲವನ್ನ ಮಾಡ್ತಾ ಇದ್ದಾರೆ. ಈ ದಾಸ ಸಾಹಿತ್ಯ ಪಂಥವನ್ನ ಪ್ರಾರಂಭ ಮಾಡಿಕೊಟ್ಟವರೇ ಶ್ರೀಮದ್ ಆಚಾರ್ಯರು. ಸಾಮಾನ್ಯವಾಗಿ ನಾವೆಲ್ಲ ದಾಸ ಸಾಹಿತ್ಯ ಅಂತಂದು ಕೂಡಲೇ ಪುರಂದರದಾಸರಿಂದ ಪ್ರಾರಂಭ ಆಯಿತು ಅಂತ ತಿಳ್ಕೊಂಡಿದ್ದೇವೆ. ಶ್ರೀಪಾದರಾಜರೇ ಮೊದಲು ಹಾಡಿದವರು ಅಂತ ನಾವು ಕೇಳಿದ್ದೇವೆ. ಶ್ರೀಪಾದರಾಜರು ಪದ್ಯಗಳನ್ನು ರಚನೆ ಮಾಡಿ ನಿತ್ಯ ಪೂಜೆ ಮುಗಿದ ಕೂಡಲೇ ಹೇಳಬೇಕು ಅಂತ ಸಂಪ್ರದಾಯ ಮಾಡಿಕೊಂಡು ಬಂದರು. ಅವತ್ತಿನಿಂದ ಇವತ್ತು ಮಠಗಳಲ್ಲಿ ಪೂಜೆ ಮುಗಿದಾಗ ದಾಸರ ಪದಗಳನ್ನು ಹೇಳಬೇಕು ಅಂತಾಯಿತು. ಎಲ್ಲಕ್ಕಿಂತಲೂ ಮೂಲವಾಗಿ ಶ್ರೀಮದಾಚಾರ್ಯರು ಹೀಗೆ ಹಾಡುಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅನ್ನುವ ಪದ್ಧತಿಯನ್ನು ಹಾಕಿಕೊಟ್ರು. ದ್ವಾದಶ ಸ್ತೋತ್ರವನ್ನು ಕೇಳ್ತೀವಿ ನಾವು ಇವತ್ತೆಲ್ಲ. ಈ ಅಂಕಿತ ಹಾಕುವ ಪದ್ಧತಿ ಪದ್ಯಗಳಲ್ಲಿ ವಿಜಯ ವಿಠಲ, ಜಗನ್ನಾಥ ವಿಠಲ, ಪುರಂದರ ವಿಠಲ ಅಂತ ಅಂಕಿತಗಳನ್ನು ಕಾಣ್ತೇವೆ. ಹೀಗೆ ಹಾಕಬೇಕು ಅಂತ ಹೇಳಿಕೊಟ್ಟವರು ಶ್ರೀಮದಾಚಾರ್ಯ. ಆನಂದ ತೀರ್ಥ ಪರಾನಂದ ವರದ 12ನೇ ಅಧ್ಯಾಯದ ಕೊನೆ ಸಾಲು, ಪ್ರತಿ ಮಂತ್ರದ ಕೊನೆಯ ಸಾಲು, ಪ್ರತಿ ಶ್ಲೋಕದ ಕೊನೆಯ ಸಾಲು ಆನಂದ ತೀರ್ಥ ಪರಾನಂದ ವರದ, ಆನಂದ ತೀರ್ಥ ಪರಾನಂದ ವರದ ಅಂತ ಹೇಳಿದ್ದಾರೆ. ಇದು ಅಂಕಿತ, ಶ್ರೀಮದಾಚಾರ್ಯರೇ ಇದನ್ನು ಪ್ರಾರಂಭ ಮಾಡಿದರು. ನಮಗೇನಾಯಿತು ಅಂದರೆ ಸಂಸ್ಕೃತ ಬರೋದಿಲ್ಲ ಅಂಬೋದಕ್ಕೆ ಅದನ್ನು ಓದ್ಲಿಕ್ಕೆ ಹೋಗಲಿಲ್ಲ. ನಮಗೆ ಬರೆಯ ದ್ವಾದಶ ಸ್ತೋತ್ರ ಎಲ್ಲಿ ಉಳಿತು ಅಂದರೆ ನೈವೇದ್ಯ ಮಾಡಬೇಕಾದ್ರೆ ಮಾತ್ರ ಉಳ್ಕೊಂಡು ಕೂತ್ಕೊಳ್ತದೆ. ಊಟ ಚೆನ್ನಾಗಿ ನಡೀಬೇಕು, ಆಚಾರದ ಪೂಜೆ ಎಲ್ಲಿಗೆ ಬಂದಿದೆ ಅಂದರೆ ದ್ವಾದಶ ಸ್ತೋತ್ರ ಹೇಳ್ತಿದ್ದಾರೆ ಅಂದರೆ ಎಲೆ ಹಾಕ್ಬೋದು ಅಂತ ಶುರುವಾಯಿತು ನಮಗೆ. ಯಾಕೆ ದ್ವಾದಶ ಸ್ತೋತ್ರ ಹೇಳ್ತಾ ಇದ್ದಾರೆ ಅಂದರೆ ನೈವೇದ್ಯ ನಡೀತಾ ಇದೆ, ಇಲ್ಲಿ ಬಡಿಸ್ಲಿಕ್ಕೆ ಕಡ್ಡಿ ಇಲ್ಲ ಅಂತ. ಎಷ್ಟು ತಪ್ಪು ತಿಳುವಳಿಕೆ ಇದೆ ನಮಗೆ ಅಂದರೆ ದ್ವಾದಶ ಸ್ತೋತ್ರದಂತಹ ಗ್ರಂಥವೇ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಸ್ತೋತ್ರ ಸಾಹಿತ್ಯ ಅಷ್ಟು ಅಪೂರ್ವವಾದ ಸ್ತೋತ್ರ ಸಾಹಿತ್ಯ ಅದು. ಅಂತಹ ಒಂದು ಸ್ತೋತ್ರವನ್ನು ರಚನೆ ಮಾಡಿ ಅದರ ಕೊನೆಗೆ 12ನೇ ಅಧ್ಯಾಯದಲ್ಲಿ ಆನಂದ ತೀರ್ಥ ಪರಾನಂದ ವರದ ಅಂತ ಹೇಳಿ ಅಂಕಿತವನ್ನು ಹಾಕಿ, ಅವರೇ ಇದೊಂದು ಕ್ರಮ ಇದೆ, ಹೀಗೂ ಕೂಡ ಭಗವಂತನನ್ನು ನಾವು ಸ್ತೋತ್ರ ಮಾಡಬಹುದು ಅಂತ ತಿಳಿಸಿಕೊಟ್ರು. ಅತಿ ಸರಳವಾದ ಭಾಷೆಯಲ್ಲಿ ಎಲ್ಲ ಪ್ರಮೇಯಗಳನ್ನು ತುಂಬಿಕೊಡುವಂತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್. ಹಾಡು ಏನಿದೆ ಇದರಲ್ಲಿ, ಒಂದು ವೇಳೆ ನೀವೇ ಸ್ವತಂತ್ರರಾಗಿದ್ದರೆ ನೋಡ್ರಿ, ಅಲ್ಲಿ ಶಾಸ್ತ್ರಾರ್ಥ ಶುರು ಮಾಡಿಬಿಟ್ಟು ಆಚಾರ. ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್. ನೀವೇ ಸ್ವತಂತ್ರರು ಅಂತಾಗಿದ್ರೆ ನಿತ್ಯದಲ್ಲಿ ಸುಖಿಗಳು ಯಾಕಾಗಲಿಲ್ಲ ನೀವು? ಕ್ವಶನ್, ನೀವ್ಯಾಕೆ ನಿತ್ಯ ಸುಖಿಗಳಲ್ಲ? ಅಯ್ಯೋ ಅಂತ ಗೋಳಾಡ್ತಿರ್ತೀವಿ ಒಂದಿಲ್ಲ ಒಂದು ಕಾರಣದಿಂದ. ಹಾಗಾದ್ರೆ ನಾವು ದುಃಖದಲ್ಲಿ ಇದ್ದೀವಿ ಅಂದ್ರೆ ನಾವು ಸ್ವತಂತ್ರರಲ್ಲ. ನಾವು ಸ್ವತಂತ್ರರಲ್ಲ ಅಂದ್ರೆ ಇನ್ನೊಬ್ಬರ ಅಧೀನ ಇದ್ದೀವಿ. ಯಾರ ಅಧೀನ? ಹರಿಯ ಅಧೀನ ಇದ್ದೀವಿ. ಹಾಡು ಹಾಡು ಹಾಡ್ತಾ ತತ್ವಜ್ಞಾನವನ್ನು ಮಾಡಿಕೊಟ್ಟಿದ್ದಾರೆ ಆಚಾರ್ಯರು. ಅವರು ಹೇಳಿಕೊಟ್ಟ ಕ್ರಮದಲ್ಲೇನೆ ಎಲ್ಲ ಮುಂದಿನ ದಾಸಾರ್ಯರು ಮಾಡಿಕೊಂಡು ಬಂದಿದ್ದಾರೆ. ಶ್ರೀಮದಾಚಾರ್ಯರ ಅನಂತರದಲ್ಲಿ ದಾಸಾಹಿತ್ಯವನ್ನು ಉಳಿಸಿ ಅದರ ಮುಂದಿನ ಕೆಲಸವನ್ನು ಮಾಡಿಕೊಟ್ಟವರು ನರಹರಿ ತೀರ್ಥರು. ಅವರು ಮೂಲಭೂತವಾದ ಪೀಠಿಕೆಯನ್ನು ಹಾಕಿಕೊಟ್ರು. ಆಚಾರ್ಯರ ಮಾರ್ಗದರ್ಶನದಲ್ಲಿ ಇನ್ನೊಂದು ಕೆಲಸ ಮಾಡಿದರು ಅವರು, ಯಕ್ಷಗಾನವನ್ನು ಪ್ರಾರಂಭ ಮಾಡಿದರು ನರಹರಿ ತೀರ್ಥರು. ಪ್ರಾಯ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಓದಿಕೊಂಡವರಿಗೆ ಏನು ಕಲ್ಪನೆ ಇಲ್ಲ ಅಂದರೆ ಯಕ್ಷಗಾನದ ಮೂಲ ಪುರುಷರು ಯಾರು ಅಂದರೆ ನರಹರಿ ತೀರ್ಥರು ಮೂಲ ಪುರುಷರು. ಇವತ್ತೇನು ನಾವೆಲ್ಲ ಈ ಸೌತ್ ಕನ್ನಡದಲ್ಲಿ ನೋಡ್ತೀವಿ, ಉಡುಪಿಯ ಕಡೆಗೆಲ್ಲ ಯಕ್ಷಗಾನದ ಮಂಡಳಿ ಉಂಟು. ಅವರಿಗೆ ನೋಡ್ರಿ, ಮೊದಲು ನರಹರಿ ತೀರ್ಥ ಪ್ರಾರಂಭ ಮಾಡಿದರು. ಬರೇ ಹಾಡಿನಿಂದ ಹೇಳೋಕ್ಕಿಂತಲೂ ಅದನ್ನು ಸ್ವಲ್ಪ ಕುಡಿದು ತೋರಿಸಿದ್ರೆ ಇನ್ನೂ ಜನರಿಗೆ ಮನಸ್ಸಿನಲ್ಲಿ ಮೂಡ್ತದೆ ತತ್ವಗಳು ಅನ್ನೋದಕ್ಕೆ ನರಹರಿ ತೀರ್ಥರು ಯಕ್ಷಗಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಎಲ್ಲ ಚೇಂಜ್ ಮಾಡಿದರು, ಖರೆ ಒಟ್ಟಾರೆ ನರಹರಿ ತೀರ್ಥರ ಹೆಸರಿರಬಾರದು, ಮಾಧ್ವರ ಹೆಸರಿರಬಾರದು ಅಂತ. ಆದರೆ ಆ ಯಕ್ಷಗಾನಗಾರರು ಹಚ್ಚಿಕೊಳ್ಳುವ ಅಂಗಾರಕ್ಷತೆಯನ್ನು ಬಿಡಿಸ್ಲಿಕ್ಕೆ ಆಗಿಲ್ಲ ಅವ್ರ ಕಡೆಯಿಂದ. ನೀವು ಯಕ್ಷಗಾನವನ್ನು ನೋಡಿದರೆ ಗೊತ್ತಾಗ್ತದೆ, ಎಲ್ಲ ಮುಖತ್ತುಂಬ ಪೇಂಟ್ ಹಾಕ್ಕೊಂಡಿರ್ತಾರೆ, ಕೊನೆಗೆ ಇಲ್ಲೊಂದು ತಿಲಕ ಇಟ್ಟಿರ್ತಾರೆ, ಆ ತಿಲಕ ಇಡಿಸಿದವರೇ ನರಹರಿ ತೀರ್ಥರು. ಅದನ್ನು ಏನು ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಬರಲಿಲ್ಲ, ಬೇರೆ ಪೇಂಟ್ ಹಚ್ಚಲಿಕ್ಕೆ ಬರೋದಿಲ್ಲ ಅಲ್ಲಿ, ಉಳಿದೆಲ್ಲ ಹಚ್ಕೊಂಡು ಕೊನೆಗೆ ಅದನ್ನೇ ಹಚ್ಕೊಳ್ಬೇಕು. ಹಾಗೆ ಹಾಕಿದ್ದು ನಮ್ಮ ನರಹರಿ ತೀರ್ಥರು. ಆ ನರಹರಿ ತೀರ್ಥರಿಂದ ಯಕ್ಷಗಾನ ಪ್ರಾರಂಭ ಆಯಿತು. ಅವರು ಎರಡು ಮಾಡಿದರು, ಶ್ರೀಮದಾಚಾರ್ಯರು ಹೇಳಿಕೊಟ್ಟ ದಾಸ ಸಾಹಿತ್ಯವನ್ನು ಮುಂದುವರೆಸಿದರು, ಎರಡನೇದಾಗಿ ಯಕ್ಷಗಾನವನ್ನು ಪ್ರಾರಂಭ ಮಾಡಿ ಎರಡು ಪೀಠಗಳನ್ನು ಎರಡು ಪರಂಪರೆಯನ್ನು ಮಾಡಿಕೊಂಡು ಬಂದರು. ಅದರ ಅನಂತರದಲ್ಲಿ ಮತ್ತೆ ದಾಸವರೆಣ್ಯರು ಕೆಲವರು ಅಲ್ಲಲ್ಲಿ ಗೃಹಸ್ಥರು ಹಾಡುಗಳನ್ನು ಮಾಡಿಕೊಂಡು ಆಚಾರ್ಯ ಹೇಳಿಕೊಟ್ಟ ಸ್ತೋತ್ರವನ್ನು ಮಾಡಿಕೊಂಡು ಬಂದ ಮೇಲೆ ಮುಂದೆ ಶ್ರೀಪಾದರಾಜರವರಿಗೆ ಅನೇಕ ದಾಸರ ಹೆಸರುಗಳು ಲುಪ್ತವಾಗಿವೆ, ಪೀಠ ನಡ್ಕೊಂಡು ಬಂದಿದ್ದು. ಅದಾದ ಮೇಲೆ ಶ್ರೀಪಾದರಾಜರು ಮತ್ತೆ ಅದನ್ನು ಲುಪ್ತವಾದದ್ದನ್ನು ಹೊರಗಡೆಗೆ ತಂದರು. ವ್ಯಾಸರಾಜರು ಬಂದರು, ವ್ಯಾಸರಾಜರ ಅನಂತರದಲ್ಲಿ ಅದನ್ನು ಪುರಂದರದಾಸರಿಗೆ ವಹಿಸಿಕೊಟ್ರು. ಸನ್ಯಾಸಿಗಳು ಮುಂದೆ ಹಾಡಲಿಲ್ಲ ಅಂತ ಅರ್ಥ ಅಲ್ಲ, ಮತ್ತೆ ರಾಯರು ಹಾಡನ್ನು ಬರೆದಿದ್ದಾರೆ, ಇಂದು ಎನಗೆ ಗೋವಿಂದ ಅಂತ ಅವರು ಹಾಡು ಬರೆದಿದ್ದಾರೆ. ಇದು ದಾಸ ಸಾಹಿತ್ಯ ಅಂತಂದ್ರೆ ಅದೊಂದೇನೋ ಪ್ರತ್ಯೇಕ ವಿಭಾಗ ಅಂತ ತಿಳ್ಕೊಳ್ಬಾರ್ದು, ಎರಡೂ ಸೇರಿಸಿದ್ದೆ. ವಿಜಯದಾಸರ ಮಾತಿನಲ್ಲಿ ಬರ್ತದೆ ಮುಂದೆ, ಅದನ್ನು ಕೇಳೋಣವಂತೆ ಏನಿದೆ ಅಂತ ತಿಳ್ಕೊಂಡು. ಹೀಗೆ ಇವು ಪ್ರಾರಂಭ ಆದದ್ದು ನಮ್ಮ ಆಚಾರ್ಯರಿಂದ ಪ್ರಾರಂಭ ಆದದ್ದು. ಯಾಕೆ ಅಂದರೆ ಮೊದಲು ದಾಸ ಅನ್ನುವ ಭಾವನೆಯನ್ನು ತಿಳಿಸಿಕೊಟ್ಟವರೇ ಆಚಾರ್ಯರು. ಉಳಿದವರೆಲ್ಲ ನಾನೇ ಈಶ, ನಾನು ಈಶನಾಗ್ತೀನಿ ಅಥವಾ ನಾನು ಈಶ ಮುಂದೆ ಏನು ಬಹಳ ಅಂತರ ಇಲ್ಲ ಅಂತ ಹೇಳಿಕೊಂಡು ಬಂದವರು. ಆದರೆ ಶ್ರೀಮದಾಚಾರ್ಯರು ಮಾತ್ರ ನಾನು ದಾಸ ಅಂತ ಹೇಳಿಕೊಂಡು ಬಂದದ್ದು. ಅವರಿಂದಲೇ ಪ್ರಾರಂಭ ಆಗಬೇಕು ದಾಸ ಸಾಹಿತ್ಯ, ಬೇರೆ ಇನ್ಯಾರಿಂದ ಆಗಬೇಕು? ಅದಕ್ಕೆ ಯಾರೋ ಕೇಳಿದ್ರಂತೆ, ನೀವು ಮೂರು ಮಂದಿ ಆಚಾರ್ಯರು ಇದ್ದಾರಲ್ಲ, ಮೂರು ಮಂದಿ ಆಚಾರ್ಯರ ಸಿದ್ಧಾಂತವನ್ನು ಒಂದೇ ಮಾತಲ್ಲಿ ಹೇಳಬೇಕು. ಹೇಗೆ ಹೇಳ್ಬೇಕ್ರಿ? ಸಂಗ್ರಹಿಸಿ ಹೇಳ್ಬೇಕಲ್ಲ. ಹೇಗೆ ಹೇಳ್ಬೇಕು? ಮೂರು ಮಂದಿ ಆಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಶ್ರೀಮದಾಚಾರ್ಯರು, ಮೂರು ಮಂದಿ ಆಚಾರ್ಯರು ಇದ್ರೆ ಒಂದು ಅವರ ಭೇದ ತಿಳಿಸಿರಬೇಕು, ಒಂದೇ ಮಾತಲ್ಲಿ ಹೇಳ್ಬೇಕು. ಇದು ಬಹಳ ಬುದ್ಧಿವಂತಿಕೆ, ಇಷ್ಟೇನಾ? ವೆರಿ ಸಿಂಪಲ್ ಅಂತ. ಹೇಗೆ ನೋಡ್ರಿ, ಒಬ್ಬ ರಾಜ ಇದ್ನಂತೆ, ರಾಜ ಎದುರು ಕೂತ್ಕೊಂಡಿದ್ದ, ಮೂರು ಮಂದಿ ಎದುರಿಗೆ ನಿಂತ್ಕೊಂಡಿದ್ರಂತೆ. ಕೂತ್ಕೊಂಡಾಗ ಮೊದಲನೇ ಕೈದಿಯನ್ನು ಕರೆಸಿ ಕೇಳಿದ್ನಂತೆ, ನಿನ್ನ ಬಗ್ಗೆ ನನ್ನ ಅಭಿಪ್ರಾಯ ಏನು, ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಕೇಳಿದ್ನಂತ. ಏನಂತ ಇಲ್ಲ, ನಾನು ನೀನು ಒಂದೇ, ಏನ್ ಮಾಡ, ನೀ ಮನುಷ್ಯ ನಾ ಮನುಷ್ಯ, ಏನು ಇದ್ರ ಬಗ್ಗೆ ಏನು ಇದು ಅಭಿಪ್ರಾಯ ಇದೆ ಏನಿಲ್ಲ ಅಂತ ಹೇಳ್ಬಿಟ್ಟಂತೆ. ಸರಿ, ಎರಡನೇದು ಅವನು ಕರೆಸಿದಂತೆ, ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ನಂತೆ. ನೀನು ಚೇರ್ ಮೇಲೆ ಕೂತ್ಕೊಂಡಿದ್ದೀಯ, ಅದಕ್ಕೆ ನಿನಗೆ ಎಲ್ಲ ಪೋಷಾಕು ಖಡ್ಗ ಕೈಯಲ್ಲಿ ಅಧಿಕಾರ ಎಲ್ಲ ಇದೆ, ನಾನು ಕೆಳಗಿದ್ದೀನಿ, ನೀ ತೆಳಗಿಳಿದು ಬಂದ್ರೆ ನಾನು ನೀನು ಒಂದಾಗ್ತೀವಿ, ಅಥವಾ ನಾನು ಅಲ್ಲಿ ಬಂದ್ರೆ ನಾನು ನೀನು ಒಂದಾಗ್ತೀವಿ ಅಂತ ಇಷ್ಟು ಹೇಳಿದ್ರು. ಮೂರನೇದು ಅವನು ಕೇಳಿದಂತೆ, ಏನಪ್ಪ ನಿನ್ನ ಅಭಿಪ್ರಾಯ, ನೀನು ರಾಜನೇ, ನಾನು ಸೇವಕನೇ, ಎಂದು ನಾನು ನೀನಾಗೋದಿಲ್ಲ, ನೀನು ನಾನಾಗೋದಿಲ್ಲ ಅಂತ, ಹಾಗಾದ್ರೆ ಈ ಕೈದಿಯನ್ನು ಬಿಡುಗಡೆ ಮಾಡ್ರಿ ಅಂತ ಹೇಳ್ಬಿಟ್ಟಂತ ರಾಜ. ಇಷ್ಟೇ ಮೂರು ಮಂದಿ ಸಿದ್ಧಾಂತ ಇಷ್ಟಿದೆ ಅಂತ ಹೇಳಿದ್ರು. ಬಾರಿ ವೆರಿ ಸಿಂಪಲ್. ಮೊದಲನೇದವರು ಹೇಳಿದ್ರು, ನಾನ್ ಅಹಂ ಬ್ರಹ್ಮ ಅಸ್ಮಿ, ನಾನು ನೀನು ಬಂದಿದ್ದೀನಿ, ಏನು ದೊಡ್ಡ ವಿಷಯ ಅಲ್ಲ, ನೀನು ಮನುಷ್ಯ ನಾನು ಮನುಷ್ಯ. ಅವನಂದ, ನಾನೂ ದೇವರು ಅವನೂ ದೇವರು, ನಾನು ಅವು ದೇವರೇ ಇದ್ದೀನಿ ಅಂತ ಮೊದಲನೇದವರು ಆಚಾರ ಹೇಳ್ಕೊಂಡು ಹೋಗ್ಬಿಟ್ರು. ಎರಡನೇ ಆಚಾರ ಹೇಳಿದ್ರಂತೆ, ಏನು ಅಂದರೆ, ನೀನು ಚೇರ್ ಮೇಲೆ ಕೂತಿದ್ದಕ್ಕಷ್ಟೇ ಕಿಮ್ಮತ್ತು, ಪರಮಾತ್ಮ ಮೇಲೆ ವೈಕುಂಠಾದಿ ಲೋಕಗಳಲ್ಲಿ ಇದ್ದಾನೆ ಎಂಬುದಕ್ಕಷ್ಟೇ ಅವನಿಗೆ ಮಹತ್ವ. ಅವನ ತೆಳಗೆ ಬಂದರೆ ನಾವಾಗ್ತೀವಿ, ಅಥವಾ ನಾವಲ್ಲಿ ಹೋದರೆ ದೇವರಾಗಿಬಿಡ್ತೀವಿ, ದೇವರ ಹಾಗೆ ಆನಂದವನ್ನು ಪಡ್ತೀವಿ ಅಂತ ಇನ್ನೊಬ್ಬರು ಆಚಾರ ಹೇಳಿದ್ರಂತೆ. ಮೂರನೇ ಆಚಾರ ನಮ್ಮ ಆಚಾರ ಹೇಳಿದರು, ನಮ್ಮ ಆಚಾರ ಮಾತು ಬಂಗಾರದಂಥ ಮಾತು. ಏನು ಹೇಳಿದರು? ಬಂಗಾರ ಮುತ್ತಿನಂಥ ಮಾತು ಅಂತಾರೆ ನೋಡಿ. ಏನು ಹೇಳಿದ್ರು ಅಂದರೆ, ನೀನೇ ನಾನೇ, ನಾನೆಂದು ನೀನಾಗೋದಿಲ್ಲ, ನೀನೆಂದು ನಾನು ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಕೈದಿಗೆ ಬಿಡುಗಡೆ ಮಾಡಿದ್ರಂತೆ. ಒಂದೇ ಮಾತಿನಲ್ಲಿ ಸಿದ್ಧಾಂತ ಹೇಳಬೇಕು ಅಂತ ಇಂತಹ ಸಿದ್ಧಾಂತವನ್ನು ಹೇಳಿಕೊಟ್ಟವರು ಆಚಾರ್ಯರು. ಇದು ದಾಸ, ನಾನು ದಾಸ ಅಂತ ಹೇಳಿಕೊಂಡವರು. ರಾವಣ ಕರೆದಂತೆ, ಕಪಿ ಬಹಳ ಹಾರಾಟ ಮಾಡ್ತಿದ್ದ, ಕರೆದರು, ಕಟ್ಟಾಕಿದ್ರಂತೆ. ಯಾರೋ ನೀನು ಅಂತ ಕೇಳಿದ್ರು. ಯಾರೋ ನೀನು ನಮ್ಮನ್ನು ಯಾರಾದರೂ ಕೇಳಿದ್ರೆ ಏನು ಪರಿಚಯ ಮಾಡ್ಕೊಳ್ತೀವಿ ಹೇಳಿ ನೋಡೋಣ. ನಮ್ಮನ್ನು ಯಾರು ಅಂತ ಕೇಳಿದ್ರೆ, ಐ ಆಮ್ ಸೋ ಆ್ಯಂಡ್ ಸೋ ಆ್ಯಂಡ್ ಸೋ ಅಂತ ಹೇಳ್ಕೊತ ಹೋಗ್ತೀವಿ, ನಮ್ಮ ಮುಕ್ತಾಯವೇ ಆಗೋದಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ರಂತೆ, ದಾಸೋಹಂ ಕೋಸಲ ಇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ ಹೇಳಿದ್ರಂತೆ. ದಾಸಃ ಅಹಂ, ಏನು ಹೆಸರು ಹೇಳ್ಕೊಂಡಿದ್ರು ಅವರು, ನಾನು ದಾಸ. ಮುಗಿದೋಯ್ತು, ಪರಿಚಯ ಆಗೋಯ್ತು. ಯಾರದು? ರಾಮಸ್ಯ, ರಾಮಚಂದ್ರನ ದಾಸ ನಾನು ಅಂತ ಹೇಳಿಕೊಂಡ್ಬಿಟ್ರು. ಇದೇ ದಾಸ ಸಾಹಿತ್ಯ ಪ್ರಾರಂಭ ಆದದ್ದು. ಎಲ್ಲಿ ಬೀಜ ಹೊಡೀತು ಅಂದರೆ, ರಾವಣದ ಮುಂದೆ ಬೀಜ ಹೊಡೆದದ್ದು. ನಿಮ್ಮಂಥವ್ರಿಗೆ ಹೇಳಬೇಕಾದ್ರೆ ದಾಸ ಸಾಹಿತ್ಯದ ಪಾಠ ಹೇಳಬೇಕೇ ವಿನಃ ಸಾಮಾನ್ಯ ಪಾಠ ಹೇಳಿ ನಿಮ್ಗೆ ಅರ್ಥನೇ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯರು ಪ್ರಾರಂಭ ಮಾಡಿಕೊಟ್ಟ ಮಾತದು. ಅಲ್ಲಿಂದ ನಾವು ಇವತ್ತಿನವರೆಗೆ ಅದನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಜ್ಞಾನಿಗಳ ಮುಖದಲ್ಲಿ ಆ ಮಾತುಗಳು ಬಂದಿವೆ. ಭಾಷೆ ವ್ಯತ್ಯಾಸ ಆಗಬಹುದು, ಅಭಿಪ್ರಾಯ ಮಾತ್ರ ಒಂದೇ ಇದೆ. ಕನ್ನಡದಲ್ಲಿಯೇ ಪದ್ಯ ಬರೀಬಹುದು, ತಮಿಳಿನಲ್ಲೇ ಬರೀಬಹುದು, ಮರಾಠಿಯಲ್ಲೇ ಬರೀಬಹುದು. ಸರ್ವತೋಮುಖವಾದ ಪಾಂಡಿತ್ಯ ತೋರಿಸಿದವರು ವಾದಿರಾಜ ಸ್ವಾಮಿಗಳು, ಮೊದಲು ನೆನಪಿಟ್ಕೊಳ್ಬೇಕು. ಇವತ್ತು ಸಂಜೆಯಿಂದ ಅವರ ಗ್ರಂಥ ಒಂದು ಕೇಳೋರಿದ್ದೀವಿ. ರುಕ್ಮಿಣೀಶ ವಿಜಯ ಗ್ರಂಥದ ಉಪನ್ಯಾಸ ಇದೆ ಸಂಜೆಯಿಂದ, ಅವರ ಪ್ರೌಢಿಮ ಗೊತ್ತಾಗ್ತದೆ. ಎಲ್ಲ ಭಾಷೆಯಲ್ಲಿ ಹಾಡು ಬರೆದಿದ್ದಾರೆ ವಾದಿರಾಜರು. ಕನ್ನಡದಲ್ಲಿ ಉಂಟು, ತುಳುವಿನಲ್ಲಿ ಉಂಟು, ಮರಾಠಿಯಲ್ಲಿದೆ, ತಮಿಳಿನಲ್ಲಿದೆ, ತೆಲುಗು ಭಾಷೆಯಲ್ಲಿದೆ. ಈ ಭಾಷೆಯಲ್ಲಿ ಬರೆದಿಲ್ಲ ಅಂತ ಇಲ್ಲ ವಾದಿರಾಜ ಸ್ವಾಮಿಗಳು. ಹಾಗೆ ಪ್ರತಿ ಭಾಷೆಯಲ್ಲಿಯೂ ಕೂಡ ದಾಸ ಸಾಹಿತ್ಯ ಉಂಟು. ಅಭಿಪ್ರಾಯ ಒಂದೇ, ಭಾಷೆ ಮಾತ್ರ ಬೇರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಂತಹ ಜ್ಞಾನಿಗಳ ವರ್ಗಕ್ಕೆ ಪೀಠಿಕೆಯನ್ನು ಹಾಕಿಕೊಟ್ಟವು ಶ್ರೀಮನ್ ಮಧ್ವಾಚಾರ್ಯರು, ಆಚಾರ್ಯರು. ಅವರಿಂದ ಬಂತು, ಮುಂದೆ ದಾಸ ಸಾಹಿತ್ಯ ಬೆಳೆದುಕೊಂಡು ಬಂದ ಮೇಲೆ ಶ್ರೀಪಾದರಾಜರಿಂದ ರಂಗವಿಠಲ, ವ್ಯಾಸರಾಜರು, ಅನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳು, ಈ ಕಡೆಗೆ ಯತಿ ಪರಂಪರೆ ಒಂದು ಕಡೆಗೆ ಬೆಳಕೊಂಡು ಬಂದರೆ ಆ ಕಡೆಗೆ ವ್ಯಾಸರಾಜರು ವಿಚಾರ ಮಾಡಿದರು. ಒಂದೇ ಕಡೆಯಿಂದ ಏಕಮುಖವಾಗಿ ಹರಿಯೋಕ್ಕಿಂತಲೂ ಅನೇಕ ಮುಖವಾಗಿ ಹರಿಯಬೇಕು. ನದಿ ಗಂಗಾ ಒಂದೇ ಮುಖದಿಂದ ಹರಿದಿದೆಯಾ? ಗಂಗಾ, ನಾವು ಗಂಗೆಯನ್ನು ಒಂದೇ ಮುಖ, ನಮ್ಗೆ ಗೊತ್ತಿರೋದೇ ಗಂಗಾ ಅಂದರೆ ಒಂದೇ ಗಂಗಾ ಅಷ್ಟೇ. ಅಲಕನಂದ, ಸೀತಾ, ಚಕ್ಷು, ಭದ್ರ ಅಂತ ನಾಲ್ಕು ಮುಖದಿಂದ ಹರಿದಿದ್ದಾಳೆ ಗಂಗೆ. ನಮಗೆ ಅಲಕನಂದ ಈ ಕಡೆಗೆ ಬಂದದ್ದು. ಹಾಗೆ ಹತ್ತಾರು ಮುಖದಿಂದ ಬೆಳೆಯಬೇಕು ದಾಸ ಸಾಹಿತ್ಯ ಅಂತ ತಿಳಿದುಕೊಂಡು ನವಕೋಟಿ ನಾರಾಯಣನಿಗೆ ಪುರಂದರ ದಾಸರು ಅಂತ ಮಾಡಿಬಿಟ್ರು ವ್ಯಾಸರಾಜರು. ಅಂಕಿತವನ್ನು ಕೊಟ್ಟರು ಪುರಂದರ ವಿಠಲ ಅಂತ. ಅವರು ಅನೇಕ ಪದ್ಯಗಳನ್ನು ಬರೆದರು. 475,000 ಪದ್ಯಗಳನ್ನು ಬರೆದಿದ್ದಾರೆ ಪುರಂದರದಾಸರು. ಇವತ್ತು ಮೇಲಿನ ಚಿಲ್ಲರೆ ಪದ್ಯಗಳು ನಮಗೆ ಸಿಗೋದಿಲ್ಲ, 75,000 ಪದ್ಯಗಳೇ ಸಿಗೋದಿಲ್ಲ. ಇನ್ನು 400,000 ಪದ್ಯ ಎಲ್ಲಿಂದ ಸಿಗಬೇಕು? ನಾಲ್ಕು ಪುರಂದರದಾಸರು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೆಸಿಕೊಂಡಿರ್ತಕ್ಕಂಥವರು. ಅವರು ಬರದ ಸಂಖ್ಯೆ, ಅವರು ಪದ್ಯಗಳನ್ನು ಎಷ್ಟು ಬರೆದಿದ್ದಾರೆ ಅಂದರೆ 475,000 ಪದ್ಯಗಳನ್ನು ಬರೆದಿದ್ದಾರಂತೆ. ಇನ್ನೊಂದು ಪಾದ ಉಳಿತು 500,000 ಆಗಲಿಕ್ಕೆ. ಇನ್ನೊಂದು ಪಾದ ಅಂದರೆ 25,000 ಇನ್ನಾಗಬೇಕಾಗಿತ್ತು. ಒಬ್ಬರಿಗೆ ಹೇಳಿದ್ರಂತೆ, ನೀವಿನ್ ಬಂದು ಅದೊಂದು ಪಾದ ಪೂರ್ಣ ಮಾಡ್ರಿ ಅಂತ ಹೇಳಿದ್ರಂತೆ. ಅವರೇ ವಿಜಯದಾಸರಾಗಿ ಹುಟ್ಟಿ ಬಂದರು, ಬೇರೆ ಇನ್ಯಾರೂ ಅಲ್ಲ. ನಾವು ನೆನಪಿಟ್ಕೊಳ್ಬೇಕು, ಯಾರಿವರು ವಿಜಯದಾಸರು? ಪುರಂದರದಾಸರ ಕೊನೆಯ ಮಗನಾಗಿ ಮಧ್ವಪತಿದಾಸರು ಅಂತೇನಿದ್ರು, ಅವರೇ ಮತ್ತೆ ವಿಜಯದಾಸರಾಗಿ ಬಂದಿದ್ದಾರೆ. ಅವರಿಗೇನೆ ಹೇಳಿದ್ರು ತಮ್ಮ ಮಕ್ಕಳಿಗೇನೆ, ನಾನು ಬರೆಯೋದಾಗಿದೆಯಪ್ಪ, ನನ್ನ ಕೆಲ ಸಮಯ ಮುಗಿದಿದೆ, ಇನ್ನು ಪೂರ್ತಿಯಾಗಿ ನನಗೆ ಬರಲಿಕ್ಕೆ ಆಗಿಲ್ಲ, ಇದೊಂದು ಪಾದ ನೀನು ಮುಗಿಸ್ಬೇಕು ಅಂದರು. ಸ್ವಾಮಿ, ನಿಮ್ಮ ಕೈಲೇ ಆಗದೇ ಇರೋ ಪೂರ್ಣತೆಯನ್ನು ನಾನು ಹೇಗೆ ಮಾಡ್ತೀನಿ ಅಂತ ಅವರು ಮಧ್ವಪತಿದಾಸರು ತಮ್ಮ ತಂದೆಯವರ ಹತ್ರ ಕೇಳಿದಾಗ, ನಾನು ಬಂದು ಎಚ್ಚರಿಕೆ ಕೊಡ್ತೀನಿ, ಆವಾಗ ಬರೀವಂತಿ ಅಂತ ಇಷ್ಟು ಹೇಳಿಬಿಟ್ಟಿದ್ರು ಪುರಂದರದಾಸರು. ಆ ಮಧ್ವಪತಿದಾಸರೇ ಮುಂದೆ ವಿಜಯದಾಸರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಹಾಗೆ ಇದು ದಾಸ ಸಾಹಿತ್ಯವನ್ನು ಬೆಳೆಸಬೇಕು ಅಂತ ವ್ಯಾಸರಾಜರು ಆಲೋಚನೆ ಮಾಡಿ ಪುರಂದರದಾಸರಿಗೆ ಹೇಳಿಕೊಟ್ಟರು, ಅವರಷ್ಟು ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ವಿಜಯದಾಸರ ಆರಾಧನಾ ಇವತ್ತು ಆದ್ದರಿಂದ ಅವರ ಚರಿತ್ರೆಯ ಬಗ್ಗೆ ಒಂದು ಸ್ವಲ್ಪ ವಾಸ್ತವಿಕವಾಗಿ ಸ್ಮರಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಆ ಪದ್ಯದ ಅರ್ಥ ಹೇಳ್ತಾ ಹೊರಟ್ರೆ ಮುಗಿಯೋದಿಲ್ಲ. ಯಾಕೆಂದರೆ ಅದರ ನುಡಿಗಳು ಎಷ್ಟಿವೆ, ಮೊದಲಿಗೆ ಒಂದು ಸರಿತ್ರೆಯಾಗಿ ಒಂದು ಸಾರ್ತಿ ಹೇಳಬೇಕು ಅಂದರೆ ಒಂದು 20 ನಿಮಿಷ ಆದರೂ ಹಿಡಿತದೆ ಚೆನ್ನಾಗಿ ಹೇಳಬೇಕು ಅಂದರೆ. ಇನ್ನು ಮತ್ತೆ ಗುಡು 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 ಅಂತ ಹೇಳಿಬಿಟ್ರೆ 15 ನಿಮಿಷದಲ್ಲಿ ಮುಗಿದು ಹೋಗ್ಬಿಡುತ್ತೆ, ಆಗಬೇಕಾಗಿಲ್ಲ. ನಿಧಾನಕ್ಕೆ ಎಲ್ಲರಿಗೂ ತಿಳಿಯೋ ಹಾಗೆ ಹೇಳಿದ್ರೇ 15-20 ನಿಮಿಷ ಬೇಕು. ಸುಮ್ಮನೆ ಹೇಳಿ ಅರ್ಥ ಹೇಳಬೇಕು ಅಂದರೆ ಮತ್ತೆ 20 ನಿಮಿಷ ಬೇಕು, ಒಂದು 40-50 ನಿಮಿಷ ಬೇಕಷ್ಟು ಕೆಲಸ. ಅದಕ್ಕೆ ಒಟ್ಟಾರೆ ಸಮಗ್ರವಾಗಿ ವಿಜಯದಾಸರ ಚರಿತ್ರೆಯನ್ನು ಹಾಗೂ ಆ ಪದ್ಯದ ಒಂದೆರಡು ಪದಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಚೀಕಲಪರವಿ ಅಂತ ವಿಜಯದಾಸರ ಜನ್ಮಸ್ಥಳ, ದಾಸರ ಇದು ಅವತಾರ ಮಾಡಿರುವಂತಹ ಸ್ಥಳ, ಅದು ಜನ್ಮಸ್ಥಳ. ಅದು ಹೇಗಿರ್ತದೆ ನೋಡ್ರಿ, ಯೋಗಾಯೋಗಗಳು ಅಂದರೆ ದಾಸ ಸಾಹಿತ್ಯವನ್ನು ಮತ್ತೆ ಪ್ರಚಾರಕ್ಕೆ ತಂದಿರತಕ್ಕಂಥ ಅವರು ಶ್ರೀಪಾದರಾಜರು. ವಿಜಯದಾಸರು ಎಲ್ಲಿ ಅವತಾರ ಮಾಡಿದರು ಅಂದರೆ ಶ್ರೀಪಾದರಾಜರು ಸ್ಥಾಪನೆ ಮಾಡಿದ ನರಸಿಂಹದೇವರ ಸ್ಥಳ ಇರುವಂತಹದ್ರಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ನೋಡ್ರಿ ಅದು ಹೇಗಿರ್ತದೆ ಯೋಗಾಯೋಗ ಅಂತ. ಶ್ರೀಪಾದರಾಜರು ಅಶ್ವತ್ಥ ನರಸಿಂಹ ಅಂತ ಒಬ್ಬರು, ಅಶ್ವತ್ಥ ನಾರಾಯಣ ಅಂತ ಹೇಳ್ತಾರೆ, ನರಸಿಂಹ ಅಂತ ಹೇಳ್ತಾರೆ. ಅಲ್ಲಿ ಚಿಪಗಿರಿಯಲ್ಲಿ ಚಿಕಲಪಡವೆಯಲ್ಲಿ ಮತ್ತೆ ಶ್ರೀಪಾದರಾಜರ ಸಂಚಾರತ್ವೇನ ಹೋದಾಗ ಅಲ್ಲಿ ಒಂದು ನಾರಾಯಣ ದೇವರು ಸ್ಥಾಪನೆ ಮಾಡಿದ್ದಾರೆ. ಅಂತಹ ಒಂದು ಪ್ರಸಿದ್ಧವಾದ ಸ್ಥಳದಲ್ಲಿ ವಿಜಯದಾಸರ ಅವತಾರ ಆಗಿದೆ. ಏನು ಹೆಸರಿತ್ತು ವಿಜಯದಾಸರದು ಅಂದರೆ ದಾಸಪ್ಪ ಅಂತ ಹೆಸರಂತೆ ನೋಡ್ರಿ. ಇವರಿಗೆ ವಿಜಯದಾಸರು ಅಂತ ಹೆಸರು ಬರೋಕ್ಕಿಂತ ಮೊದಲು ದಾಸಪ್ಪ ಅಂತ ಹೆಸರು ಅವರಿಗೆ. ತಂದೆ ಹೆಸರು ಶ್ರೀನಿವಾಸಪ್ಪ, ತಾಯಿ ಹೆಸರು ಪೂಸಮ್ಮ ಅಂತ ಇತ್ತಂತೆ. ಎಷ್ಟು ವಿಚಿತ್ರ ಅಂದರೆ, ನೀವು ಪ್ರಾಯ ವಿಜಯದಾಸರ ಬಾಲ್ಯದ ದಿನಗಳು ಅವರಿಗೆ ಇನ್ನೂ ಅಂಕಿತ ಸಿಗೋಕ್ಕಿಂತ ಮೊದಲಿನ ದಿನಗಳ ಕಥೆಯನ್ನು ಕೇಳಿದರೆ ಎಲ್ಲಿದೋ ಹೇಳ್ತಿದ್ದಾರೆ ಇವರು ಅಂತ ಅನಿಸ್ಬಿಡ್ಬೇಕು, ಅಷ್ಟು ವಿಚಿತ್ರವಾಗಿದೆ ಅವರ ಕಥೆ. ಒಂದು ದಿವಸ ಒಂದು ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಆಗಲಿಲ್ಲವಂತೆ ಅವರ ಕಡೆಯಿಂದ, ವಿಜಯದಾಸರ ಕಡೆಯಿಂದ. ಅವರಿಗೆ ಪೂರ್ವಾಶ್ರಮ ಅಂತ ಕರೆಯೋದಂದ್ರೆ ದಾಸರ ಆಗೋಕ್ಕಿಂತ ಮೊದಲು, ಹೆಸರು ನಾಮಕರಣ ಆಗೋಕ್ಕಿಂತ ಮೊದಲು ಏನೇನೋ ಅಭ್ಯಾಸ ಇಲ್ಲಂತೆ. ಭಾರಿ ಬಡತನ ಅಂದರೆ ಮನೆಯಲ್ಲಿ ಭಾರಿ ಬಡತನ ಹೇಳಿದ್ರೆ, ಎಲ್ಲ ದಾಸರು ಅಥವಾ ಸಾಮಾನ್ಯವಾಗಿ ಯಾರ್ಯಾರು ಜ್ಞಾನಿಗಳು ಅಂತ ಇದ್ದಾರೆ ಬಡತನದಲ್ಲೇ ಬಂದವರು ಇರಬೇಕು. ಶ್ರೀಮದಾಚಾರ್ಯರು ಅವತಾರ ಮಾಡಿದ ಮನೆಯಲ್ಲಿ ನೋಡಿ ಎಷ್ಟು ವಿಚಿತ್ರ ಇತ್ತು ಅಂದರೆ, ಮಧ್ಯಗೇಹ ಭಟ್ಟರಿಗೆ ಒಂದು ಎತ್ತು ಕೊಂಡ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ. ಒಂದು ಎತ್ತು ತಗೊಳ್ಳೋಣ ಅಂದರೆ ಸಾಲ ಮಾಡಿ ತಗೊಂಡಿದ್ರು ಎತ್ತವರು. ಆಚಾರ್ಯರೇ ಹೀಗೆ ಬಡತನದಲ್ಲಿ ಹುಟ್ಟಿ ತಿಳಿಸಿದ್ದೇನು ಅಂದರೆ ಬಡತನದಲ್ಲೇ ಇರಬೇಕು, ಮೇಲೆ ಬರಬೇಕು ಅಂತ ತಿಳಿಸ್ಕೊಳ್ತಾ ಇದ್ದಾರೆ. ನಾವು ಅಗ್ದಿ ಹುಟ್ಟುವಾಗಲೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿ ಆಮೇಲೆ ಮತ್ತಿನ್ನು ಏನೇನು ಮಾಡೋದಿಲ್ಲ, ಅವ ಕೆಲಸ ಮುಗಿದೋಗ್ಬಿಟ್ಟಿರುತ್ತೆ ಎಲ್ಲ. ಶ್ರೀಮದಾಚಾರ್ಯರೇ ಹಾಗೆ ಮಾಡಿ ತೋರಿಸಿದ ಮೇಲೆ ಎಲ್ಲರೂ ಹಾಗೆ ಮಾಡ್ಕೋದು ಬಂದರು. ರಾಯರಂತರೂ ಹಾಗೇ ಮಾಡಿದರು, ಬೇರೆ ಇನ್ನೇನಿಲ್ಲೇ ಇಲ್ಲ. ರಾಯ್ ಹೆಚ್ಚು ಅನುಕರಣೀಯ. ರಾಯರ ಕಥೆಗೂ ವಿಜಯದಾಸರ ಕಥೆಗೂ ಸಾಮಾನ್ಯ ಹೋಲಿಕೆಗಳಿವೆ. ಇವ್ರಿಗೆ ಹೇಗಾಗಿತ್ತು ಅವ್ರಿಗೆ ಹಾಗೆ ಆಗಿದೆ, ಅವರಿಗೆ ಈಗೆಲ್ಲ ಒಂದೇ ಇದೆ. ಆ ಬಡತನದಲ್ಲಿ ಬೆಳೆದು ಬಂದ ವಿಜಯದಾಸರಿಗೆ, ದಾಸಪ್ಪದವರಿಗೆ ಮನೆಯಲ್ಲಿ ಒಂದು ಹೊತ್ತು ಉಣ್ಲಿಕ್ಕಿದ್ರೆ ಇನ್ನೊಂದು ಹೊತ್ತು ಉಣ್ಲಿಕ್ಕಿಲ್ಲ, ಒಂದು ಉಟ್ಕೊಂಡ್ರೆ ಇನ್ನೊಂದು ತಲೆ ಹಾಸ್ಕೋಬೇಕು, ಇನ್ನೊಂದು ತಲೆ ಹಾಸ್ಕೊಂಡ್ರೆ ಉಟ್ಕೊಳ್ಬೇಕು, ಇಷ್ಟು ಬಡತನ ಇತ್ತು ವಿಜಯದಾಸರ. ಇವತ್ತು ನಾವು ಅವರ ಹೆಸರಲ್ಲಿ ಬೇಕಾದಷ್ಟು ಸಮೃದ್ಧಿಯಿಂದ ಊಟ ಮಾಡ್ತೀವಿ. ಇವತ್ತಲ್ಲ, ಅವರಿಗೆ ಆಮೇಲೆ ಭಗವಂತನ ಅನುಗ್ರಹ ಆದ ಮೇಲೆ ಏನಾಯಿತು ಅಂತ ಅವರೇ ತಮ್ಮ ಬಾಯಿಂದ ಹೇಳ್ತಾರೆ. ಅಲ್ಲಿಗೆ ಸ್ವಲ್ಪ ದಿವಸ ಕಳೆದಿದೆ, ಇನ್ನೂ ಅಷ್ಟು ತರುಣರಲ್ಲ, 16-18 ವರ್ಷದ ತರುಣರು ಅಷ್ಟೇ ಅವರು, ಇನ್ನೂ 20-21 ಆಗಿ ಆಗಿಲ್ಲ ವಯಸ್ಸವರಿ. ಇವತ್ತಿನ ಕಾಲಕ್ಕೆಲ್ಲ ಮೆಚೂರ್ಡ್ ಅಂದ್ರೆ ಯಾವಾಗ ಹೇಳಬೇಕು, 21 ಪುರುಷನಿಗೆ ಮೆಚೂರ್ಡ್ ಅಂತ ಕರೀತಾರೆ. ಹಾಗೆ ತಾರುಣ್ಯಾವಸ್ಥೆ ಇನ್ನೂ ಪಕ್ವ ಆಗಿದ್ದಿಲ್ಲ, 18-19 ವರ್ಷದವರಿದ್ದಾರೆ. ಯಾರೋ ಸುದ್ದಿ ಹೇಳಿದ್ರಂತೆ. ಇದರಿಂದ ಮತ್ತೆ ಬಹಳ ಹತ್ತಿರ ಇತ್ತು, ಚಿಕ್ಕಲ್ಪರವಿಯಿಂದ ಆದ್ವಾನಿ ಅಂತ ಒಂದು ಊರು, ಅಲ್ಲಿಗೆ ಒಬ್ಬರು ತಹಸೀಲ್ದಾರ್, ಅವತ್ತಿನ ಕಾಲಕ್ಕೆ ತಹಸೀಲ್ದಾರ್ ಅಂತ ಕರೀತಿದ್ರು. ಇವತ್ತೆಲ್ಲ ಅದೇನು ತಹಸೀಲ್ದಾರ್ ಇಲ್ಲ, ಈಗೆಲ್ಲ ಜಿಲ್ಲಾ ಕಲೆಕ್ಟರ್ ಅಂತ ಕೇಳಿದಂತೆ. ಆ ತಹಸೀಲ್ದಾರನ ಮನೆಯಲ್ಲಿ ಅವನ ಮಗನ ಮದುವೆ. ಸುದ್ದಿ ಗೊತ್ತಾಯ್ತು ದಾಸಪ್ಪನವರಿಗೆ. ಓ, ಅಂತೂ ಅಡ್ಡಿ ಇಲ್ಲ, ದೊಡ್ಡ ಮನಸ್ಸಿನ ಯಜಮಾನಿ ಇದ್ದಾನೆ, 10 ಸುಖವಾಗಿ ಭೋಜನ ಕಳೆದು ಹೋಗ್ಬಿಡ್ತದೆ, ಸಾಕು ಮನೆ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಅವರ ಮನೆಗೆ ಬಂದಿದ್ದಾರೆ. ಇದಕ್ಕೆ ಬಂದರು ಊಟಕ್ಕೆ ಅಂತ ಬಂದಿದ್ದಾರೆ. ನೋಡ್ರಿ ಎಷ್ಟು ವಿಚಿತ್ರ ಇದೆ ಎಲ್ಲ. ರಾಯರಿಗೂ ಹೀಗೆ ಆಗಿತ್ತು, ದೇಶಾಂತರಕ್ಕೆ ಹೊರಟರು. ದೇಶಪಾಂಡೆ ಅಂತ ಒಬ್ಬರ ಮನೆ ಪ್ರಾಯ ಅವ್ರದ್ದು ಹೆಸರು, ಏನೋ ದೊಡ್ಡ ವೈಭವ. ಹಾಗಾದ್ರೆ ಇವ್ರ ಮನೇಲಿ ಊಟ ಆದಿತ್ತು, ಇವತ್ತೊಂದು ದಿವಸ ಊಟ ಕಳೆದ್ರೆ ಸಾಕು ಅಂದ್ಕೊಂಡ್ರಂತೆ ರಾಯರು. ವಿಜಯದಾಸರಂದ್ರು ಮದುವೆ ಅಂದ ಮೇಲೆ ಮದುವೆ ಮನೆಯೊಳಗೆ ಒಂದು 15 ಗೆಸ್ಟ್ ಬರೋದು ಹೋಗುವುದು, ಭರ್ಜರಿ ಅಡಿಗೆ ಊಟ ಎಲ್ಲ ಇರ್ತದೆ, ಒಂದು 15 ಊಟ ಕಳಿತು ಚಿಂತೆ ಅಂತ ಅಂದ್ಕೊಂಡು ಊಟಕ್ಕೆ ಕೂತ್ಕೊಳ್ಬೇಕು. ನೋಡ್ತಾರೆ ಜನ ಫುಲ್ ಆಗಿಬಿಟ್ಟಿದ್ರು. ಆಗಲೇ ಇವ್ರಿಗಿಂತ ದೊಡ್ಡ ದೊಡ್ಡ ಮಂದಿ ಇದ್ದೇ ಇದ್ರಲ್ಲ ಮತ್ತೆ, ಇವ್ರ ಆಚಾರ ಇವ್ರಿಗಿಂತ ದೊಡ್ಡ ಆಚಾರ ಇನ್ನೊಬ್ಬ ಆಚಾರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಎಲ್ಲಿ ಊಟಕ್ಕೆ ಕೊಡ್ಬೇಕು, ಆದ್ರೆ ಇದ್ದದ್ರೊಳಗೆ ಒಂದು ಯಾವುದೋ ಸಾಲಲ್ಲಿ ಮೇಲ್ ಪಂಕ್ತಿ ಹೋಗಿ ಕೂತ್ಕೊಂಡ್ರು, ಮೇಲೆ ಮೊದಲೇ ಎಲೆಗೆ ಹೋಗಿ ಕೂತ್ಕೊಂಡ್ರು. ಕೂತ್ಕೊಂಡ್ರೆ ಆ ಬಂದ ತಹಸೀಲ್ದಾರ ಒಳ್ಳೆ ರೇಷ್ಮೆ ಮಣಿ ಉಟ್ಕೊಂಡು ಕೈ ತುಂಬ ಬಂಗಾರ ಎಲ್ಲ ಹಾಕ್ಕೊಂಡು ತಂದೇನು ವೈಭವ ಗಮ್ಮತ್ತು ತೋರಿಸ್ಕೊಂಡು ಬರ್ತಾ ಇದ್ದಾರೆ. ತೀರ್ಥ ಹಿಡ್ಕೊಂಡು ಬಂದಿದ್ದ. ಎಲ್ಲರೂ ಅಂದ್ಕೊಂಡ್ರಂತೆ ಬ್ರಾಹ್ಮಣರು, ಆಯ್ತು ಅಡ್ಡಿ ಇಲ್ಲ, ತೀರ್ಥ ಕೊಡ್ತಾನೆ ಊಟ ಕೂಡ್ಬೋದು ಅಂತ. ಆ ತೀರ್ಥ ಕೊಡ್ಲಿಕ್ಕೆ ಬಂದಿದ್ದಿಲ್ಲರಿ, ಇಷ್ಟೆಲ್ಲ ಮಂದಿಗೆ ಗಂಧ ತೇಲಿಕ್ಕೆ ಒಬ್ರು ಬೇಕಾಗಿತ್ತಂತೆ, ಯಾರನ್ನು ಹುಡುಕ್ಬೇಕು ಅಂತ ನೋಡ್ಕೋದ್ ಬಂದ. ಸರಿಯಾಗಿ ವಿಜಯದಾಸರು ಕಣ್ಣಿಗೆ ಬಿದ್ದರಂತೆ. ಏನಪ್ಪ ಬಂದು ಹುಟ್ಟು ಕೂತ್ಬಿಡೋದೇನೋ ಅಂತ ಕೇಳ್ಬಿಟ್ರು ಅಂತ ನೋಡ್ರಿ, ಎಷ್ಟು ವಿಚಿತ್ರ. ಬಂದ ಬ್ರಾಹ್ಮಣನಿಗೆ ಹೇಗೆ ಕೂಡಿಸ್ಬೇಕು ಅಂತ ಗೊತ್ತಿಲ್ಲ, ಬಂದು ಹುಟ್ಟು ಕೂತ್ಬಿಡೋದ. ರಾಯರಿಗೂ ಹಾಗೆ ಕೇಳಿದ್ರಂತೆ ಆ ಯಜಮಾನ. ಪುರೋಹಿತರಿಗೆ ಕೇಳಿದ್ರಂತೆ, ಪುರೋಹಿತರು ಬಂದ್ರಂತೆ, ಏನ್ರಿ ಬಂದು ನೇರವಾಗಿ ಭೋಜನಕ್ಕೆ ಏನ ನೀವು ಕೂಡೋದು, ಮನೆ ಕೆಲಸ ಮಾಡೋದಿಲ್ವಾ ಅಂತ ಕೇಳಿದ್ರೆ. ಹಾಗೆ ಇಲ್ಲೂ ಕೇಳಿದ್ರಂತೆ. ಇವ್ರಿಗೆ ಗಾಬರಿ ಆಯ್ತು, ನೀ ಯಜಮಾನಿ ಏನು ಬೆಳೆಸ್ಕೊಳ್ಳೋದು ಯಾಕಪ್ಪ ಅಂತ ಎದ್ದಿದ್ಬಿಟ್ರಂತೆ. ಏನು ಮಾಡ್ಬೇಕಂತ ಹೇಳ್ರಿ, ಮಾಡ್ತೀನಿ ಅಂತ. ಇಷ್ಟೆಲ್ಲ ಮಂದಿಗೆ ಗಂಧ ಬೇಕು, ಗಂಧ ತೆಗಿರಿ ಅಂತ ಹೇಳಿ ಹೊರಗೆ ತುಳಸಿ ಕಟ್ಟೆಯ ಮೇಲೆ ಕೂಡಿಸಿ ಗಂಧದ ಕೊಡು ಕೊಟ್ಬಿಟ್ರಂತೆ. ಬೆಳಗ್ಗೆ 11 ಗಂಧ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 1 ಪಂಕ್ತಿ ಮುಗಿಯಿತು, 2 ಪಂಕ್ತಿ ಆಯಿತು, 3 4 ಮನೆಯಲ್ಲಿದ್ದ ಕಸ ಬಳಿಯೋರು ಮುಸುರಿ ತಿಕ್ಕವರು ಕೂಡ ಊಟ ಮಾಡಿದರು. ಯಜಮಾನನಿಗೆ, ಅವನಿಗೆ ರಾಘವೇಂದ್ರ ರಾಯ ಅಂತ ಹೆಸರು, ಪ್ರಾಣಿ ಅವನ ಹೆಸರು ಬೇರೆ ಅದನ್ನ ಇಟ್ಕೊಂಡಿದ್ದಾನೆ, ಏನು ಸುಮ್ಮನೆ ಕೆಲಸಕ್ಕೆ ಬರಲಾರ್ದ ಹೆಸರುಗಳು, ರಾಘವೇಂದ್ರ ರಾಯ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಊಟ ಅವರದ್ದಾಗ ಹೋಯ್ತು, ಕೈ ತೊಳೆದ್ಬಿಟ್ಟ, ಲಕ್ಷವೇ ಇಲ್ಲ. ಒಬ್ಬ ಬ್ರಾಹ್ಮಣನಿಗೆ ಗಂಧ ತೆಗಿಲಿಕ್ಕೆ ಕೇಳಿದ್ದೆ, 1 ಗಂಧದ ಕೊರಡು ಮುಗೀತು, 2 ಮುಗೀತು, 3 ಮುಗೀತು, ತೇಯಿತಾನೆ ಇದ್ದಾರೆ ತೇಯ್ತಾನೆ ಇದ್ದಾರೆ. ಕೊನೆಗಿನ್ನ ಅವನಿಗೇನಾಯಿತು ಅಂದರೆ ಮಲಗಬೇಕು ಅಂತ ಅನ್ನಿಸ್ತು. ಮನೆ ತುಂಬ ಜನ ಮಲಗಿಬಿಟ್ಟಿದ್ರಂತೆ ಮದುವೆಯವರು, ಅವನಿಗೆ ಮಲಗಲಿ ಜಾಗ ಇದ್ದಿದ್ದಿಲ್ಲ. ಎಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿ ತುಳಸಿ ಕಟ್ಟಿಗೆ ಬಂದಂತೆ. ನೋಡಿದೆ ಇದೇ ಒಂದು ಜಾಗ ಚೆನ್ನಾಗಿದೆ ಅಂತ ಬೆಳಕು ಹಾಕಿದ. ನೋಡ್ತಾನೆ ಗಂಧ ತೈ ತಾಕೂತಿದ್ರು. ಯಾರೋ ನೀನು ಅಂತ ಕೇಳಿದಂತೆ. ಇಲ್ಲ, ನಾನು ಅವರ ತಾಯಿ ಹೆಸರು ಕೂಸಮ್ಮ ಅಂತ ಹೇಳಿದ್ನಲ್ಲ, ಆಗ ದಾಸಪ್ಪ ಅಂದ್ರೆ ನೀನ ಕೂಸಿ ಮಗ ದಾಸಪ್ಪ, ನಡಿ ಹೊರಗೆ ಅಂತ ದೂರ್ಬಿಟ್ರಂತೆ. ಮುಗಿಸೋಯ್ತು ಕೆಲಸ, ಊಟ ಅಲ್ಲ ನೀ ಇರು ಅಂತ ಹೇಳಲಿಲ್ಲ. ನೋಡ್ರಿ ಎಷ್ಟು ವಿಚಿತ್ರ. ಅಯ್ಯೋ ನಿಮಗೆ ಮರ್ತೋಗಿತ್ತು ಊಟ ಆಯ್ತಾ ಇಲ್ಲ ಅಂತ ಒಂದು ಕೇಳುವ ಸೌಜನ್ಯವೂ ಇಲ್ಲ. ನೀನ ನಡಿ ಹೊರಗೆ ಅಂತ ಹಾಕ್ಬಿಟ್ರಂತೆ. ಹೀಗೆ ಅಪಮಾನಿತರಾಗಿರುವಂಥವರು ಮನೆಗೆ ಹೋಗ್ಲಿಲ್ವಂತೆ ದಾಸಪ್ಪ. ಏನು ಮಾಡ್ಬೇಕು ಮನೆಗೆ ಹೋಗಿ, ನಾ ಈ ಅಪಮಾನ ಆಗಿದೆ ಅಂತ ಸುದ್ದಿ ತಗೊಂಡು ಹೋಗಿ ತಂದೆ ತಾಯಿಗಳಿಗೆ ಹೇಳಿ ಅವರಿಗಿನ್ನಿಷ್ಟು ನೋವು ಮಾಡೋಕ್ಕಿಂತ ದೇಶವನ್ನೇ ಬಿಟ್ಬಿಟ್ರೆ ವಾಸಿ ಅಂದ್ರು. ಎಲ್ಲಿ ಹೋಗ್ಬೇಕು, ಬಹಳ ಅಪಮಾನ ಆಗಿದ್ದಕ್ಕೆ ಸುಮ್ಮನೆ ಕಾಶಿಗೆ ಹೋಗಿ ದೇಹ ತ್ಯಾಗ ಮಾಡಿಬಿಟ್ರೆ ವಾಸಿ ಅಂದ್ಕೊಂಡ್ರಂತೆ. ನೋಡ್ರಿ ಎಷ್ಟು ವಿಚಿತ್ರ ಇದೆ. ವಿಜಯದಾಸರು ಒಂದು ಕ್ಷಣದಲ್ಲಿ ಹೀಗೆ ಆಲೋಚನೆ ಮಾಡಿದ್ರಲ್ಲ, ನಾನಿನ್ನು ಇರೋಕ್ಕಿಂತ ಹೋಗೋದೇ ವಾಸಿ ಅಂದ್ರು. ಯಾಕೆ, ವಿದ್ಯೆ ಬರೋದಿಲ್ಲ, ಸಂಪತ್ತಿಲ್ಲ, ಮೇಲಿನ ಅಧಿಕಾರಿಗಳ ಬಲ ನಮಗಿಲ್ಲ, ಮತ್ತು ಹೀಗಿದ್ದಾಗ ನಾವೇನು ಮಾಡಬೇಕಿದ್ದು ತಗೊಂಡು ಅದಕ್ಕೆ ಹೋದರೆ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಹೇಳಿ ನೇರವಾಗಿ ಕಾಶಿ ಹೊರಟುಬಿಟ್ರಂತ. ಏನು ಕಥೆ ರೀ, ನಾವು ನಂಬ್ತೀವ ಈ ಕಥೆಯನ್ನು. ದಾಸರಾಯರು ಇವತ್ತು ಅವರ ಪದ್ಯಗಳನ್ನು ಓದಿದರೆ ಅರ್ಥ ಆಗೋದಿಲ್ಲ ಅಂಥವ್ರು ಒಂದು ದಿವಸ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ವಿಚಾರ ಮಾಡಿದ್ರು. ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಅನರ್ಥಗಳು ಉಂಟು, ಮತ್ತೆ ಜನ್ಮಾಂತರಗಳಲ್ಲಿ ನಾಯಿಯನ್ನು ರಿಯಾಗಿ ಹುಡ್ತೀವ್ರಿ, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರ ಹೇಳೋದು. ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗಿಲ್ಲ, ಜೀವನ ಬೇಸರ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಇನ್ನು ಒಂದೇ ಉಪಾಯ, ಕಾಶಿ ಯಾತ್ರೆ ಮಾಡೋದೊಂದು ಉಪಾಯ, ಕಾಶಿಗೆ ಹೋಗೋಣ ಅಂತ ಹೊರಟು. ಇವತ್ತಿನ ಹಾಗೆ ಕಾಶಿಗೆ ಹೋಗೋದು ಅಂದರೆ ಫ್ಲೈಟ್ನಲ್ಲಿ ಹೋಗೋದು ಅಂತ ಅರ್ಥ ಅಲ್ಲ. ಮತ್ತೆ ನಮಗೆಲ್ಲ ಕಾಶಿಗೆ ಹೋಗೋ ಇಲ್ಲಿಂದ ಫ್ಲೈಟ್ ಮಾಡ್ಕೊಳ್ಳೋದು, ಅಲ್ಲಿ ಇಳಿಯೋದು, ಅಲ್ಲಿ ಇಳ್ಕೊಂಡು ಸೀದಾ ಹೋಗಿ ಮತ್ತೆ ಸ್ನಾನ ಮತ್ತೆ ತಿರುಗಿ ಬಂದ್ಬಿಡೋದು. ಪಾದಯಾತ್ರೆಯನ್ನು ಮಾಡಿದ್ದಾರೆ ವಿಜಯದಾಸರು, ನೆನಪಿಟ್ಕೊಳ್ಳ್ರಿ. ಕಾಲ್ನಡಿಗೆಯಿಂದ ಮೂರು ಬಾರಿ ಕಾಶಿ ಯಾತ್ರೆ ಮಾಡಿದ್ದಾರೆ. ಒಂದು ಬಾರಿ ಮಾಡೋಣ ಸಾಕು, ನಾವು ಇಡೀ ಜೀವನದಲ್ಲಿ ಒಂದು ಬಾರಿ ಸಾಕು, ಆಗೋದೇ ಇಲ್ಲ. ಮೂರು ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದ್ದಾರೆ ಕಾಲ್ನಡಿಗೆಯಿಂದ. ಪೂರ್ತಿ ನಡ್ಕೊಂಡೇ ಹೋಗಿತ್ತು, ಮೊದಲು ನಡ್ಕೋತ ಹೊರಟುಬಿಟ್ರು. ಮೊದಲನೇ ಬಾರಿ ಯಾತ್ರೆ ಹೊರಟೇ ಬಿಟ್ರು. ಕಾಶಿಗೆ ಹೋಗಿದ್ದಾರೆ, ಗಂಗೆಯನ್ನು ಕಂಡ್ರು, ಬಹಳ ಸಂತೋಷ ಆಯಿತು. ಸ್ನಾನಾದಿಗಳನ್ನು ಮಾಡಿಕೊಂಡ್ರು. ಸುದೈವ ವಶಾತ್ ಅಲ್ಲಿ ಯಾರೋ ಕೆಲವು ಬ್ರಾಹ್ಮಣರು ಏನೋ ಜ್ಞಾನ ಕಾರ್ಯವನ್ನು ನಡೆಸಿದ್ದಾರೆ, ಅವರಿಗೇನೋ ಸಂತೋಷ ಆಯಿತು. ನಾಮಾದಿಗಳನ್ನು ಧಾರಣೆ ಮಾಡಿಕೊಂಡು ಅವ್ರ ಕಡೆ ಹೋಗಿದ್ದಾರೆ. ಅಲ್ಲಿ ಊಟ ನಡೆದಿತ್ತು, ಇವರು ಊಟಕ್ಕೆ ಕೂತ್ಕೊಂಡ್ರು. ಅತ್ಯಂತ ಅಪೂರ್ವವಾದ ಭೋಜನ ಆಯಿತು, ಸಂತೋಷ ಆಯಿತು, ಸ್ವಲ್ಪ ನೆಮ್ಮದಿ ಸಿಕ್ತವರಿಗೆ. ಇಷ್ಟೋ ಇದಾಯಿತು, ಊಟವೇ ಸಿಗಲಿಲ್ಲ ಅಂತ, ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಪುಣ್ಯಕ್ಕೆ ಸಿಕ್ತು ಅಂತ. ಯಾರಿದ್ರು ಊಟಕ್ಕೆ ಹಾಕಿದವರು ಅಂದರೆ ಛಾಗಿ ಕೇಶವರಾಯ ಅಂತ ಒಬ್ರು ಕುಲಕರ್ಣಿಯವರು, ಅವರು ಕೂಡ ಅವರು ಇಲ್ಲಿಗೆ ಹೊರಟಿದ್ರು. ಉಲ್ಟಾ ಈ ಇವ್ರ ಮನೆ ಕಾರ್ಯಕ್ರಮ ಇತ್ತಲ್ಲ, ಯಾರ ಮನೆಗೆ ರಾಘವೇಂದ್ರ ರಾಯರ ಮನೆ ಮದುವೆ ಇತ್ತಲ್ಲ ಅಲ್ಲಿಗೆ ಹೊರಟಿದ್ದವರು, ಅವರು ದಾರಿಯಲ್ಲಿ ಇವ್ರು ಸಿಕ್ಕರು ಅಂತ ಅವ್ರಿಗೆ ಊಟಕ್ಕೆ ಹಾಕಿ ಕಳಿಸಿ ತಾವು ಹೊರಟುಬಿಟ್ರು. ನೆನಪಿಟ್ಟುಕೊಂಡ್ರವ್ರು ವಿಜಯದಾಸರು. ನನಗೆ ಹಸಿವೆ ಆದಾಗ ಉಣಬಡಿಸಿದ ಮೊದಲನೇ ವ್ಯಕ್ತಿ ಈ ಛಾಗಿ ಕುಲಕರ್ಣಿ ಕೇಶವರಾಯ. ಇವನಿಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಏನಾದರೂ ಒಂದು ಅನುಗ್ರಹ ಆಗಬೇಕು ದೇವರಿಂದ, ಹಾಗೆ ಮಾಡೋಣ ಅಂತ ನೆನಪಿಟ್ಟುಕೊಂಡಿದ್ರು ಅಷ್ಟೇ. ನೋಡ್ರಿ, ಜ್ಞಾನಿಗಳು ಒಮ್ಮೆ ಸ್ಮರಣೆ ಮಾಡಿಕೊಂಡು ಇಟ್ಕೊಂಡ್ರೆ ಯಾವತ್ತು ಉಪಯೋಗ ಬೀಳುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವು ದೇವರ ಹತ್ರ ಕೇಳೋದಂತೆ, ನಾನು ಮರಿಬೇಡ ಅಷ್ಟ ಸ್ವಾಮಿ ಅಂತ ಕೇಳಬೇಕಂತೆ. ಉಳಿದೇನು ಕೇಳಿಕ್ಕೆ ಹೋಗಬಾರ್ದು, ನೀ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಬಾರ್ದು. ದೇವರು ನಾನು ಮರಿಲಿಕ್ಕೆ ಹೋಗಬೇಡ ಅಂತ ಇಷ್ಟು ಹೇಳ್ಬಿಟ್ಟು ಸಾಕಂತ ದೇವರು ಹೇಳ್ಬಿಟ್ಕೊಂಡಿರ್ತಾನೆ ನಮ್ಮನೆಲ್ಲ ಏನು ಮಾಡಬೇಕು ಅಂತ. ಆಯಿತು, ಹೊರಟರು, ಕಾಶಿಗೆ ಬಂದಿದ್ದಾರೆ. ಕಾಶಿಯಲ್ಲಿ ನಿತ್ಯ ಒಳ್ಳೆಯ ಭೋಜನ ಆಯಿತು, ಎಲ್ಲ ಆಯಿತು. ಗಂಗಾ ನದಿ ದಂಡೆಯ ಮೇಲೆ ಮಲ್ಕೊಂಡಿದ್ದಾರಂತ ಒಂದು ದಿವಸ ಅಂದ್ಕೊಂಡ್ರು. ಇನ್ನೇನು ಜೀವನ, ಇದು ಉಪಯೋಗಿಲ್ಲ, ಮಂದಿ ಕಡೆಯಿಂದ ಅನಿಸ್ಕೊಂಡು ಮಾಡಿಕೊಂಡು ಯಾಕಿರಬೇಕು ಇದರಲ್ಲಿ, ಸಾಯೋದೇ ವಾಸಿ ಅಂತ ಅಂದ್ಕೊಂಡು ಮಲಗಿದ್ದಾಗ ಕನಸಿನಲ್ಲಿ ಪುರಂದರದಾಸರು ಬಂದರಂತೆ. ಅವರಿಗೆ ನೋಡ್ರಿ ಎಷ್ಟು ವಿಚಿತ್ರ ಇದೆ. ಪುರಂದರದಾಸರಿಗೂ ವಿಜಯದಾಸರಿಗೂ 200-300 ವರ್ಷಗಳ ಅಂತರ ಇದೆ. ಅವರೇನು ಸಮಕಾಲೀನರು ಅಲ್ಲ, ಹೋಗ್ಲಿ ಇವ್ರದಾದ್ಮೇಲೆ 10 ವರ್ಷಕ್ಕೆ ಅವ್ರು ಕಂಡಾರಂತೂ ಅಲ್ಲ. 200-300 ವರ್ಷಗಳ ಅಂತರದ ಮೇಲೆ ಪುರಂದರದಾಸರು ಮೊಟ್ಟ ಮೊದಲನೇ ಬಾರಿ ವಿಜಯದಾಸರ ಕಣ್ಣಿಗೆ ಕಾಣಿಸಿಕೊಂಡ್ರು ಸ್ವಪ್ನದಲ್ಲಿ. ಕರ್ಕೊಂಡು ಹೋದ್ರಂತೆ ಎಲ್ಲಿಗೆ, ಗಂಗಾ ನದಿಯ ಈಚೆಯ ದಡದಲ್ಲಿ ಮಲಗಿದವರನ್ನ ಆಚೆಯ ದಡ ಕರ್ಕೊಂಡು ಹೋದ್ರಂತೆ. ಆ ಬದಿಗೆ ಕರೆದುಕೊಂಡು ಹೋಗಿ ಕೇಳಿದ್ರಂತೆ, ಏನಪ್ಪ ನಾನು ಇದ್ದು ಏನು ಮಾಡಲಿ ಸ್ವಾಮಿ, ಯಾಕೆ ಬಂದಿರಿ ನೀವು ಅಂತ ಕೇಳಿದಂತೆ. ನಾನು ಯಾಕೆ ಬಂದಿನಿ ಇರಲಿ, ನಿನಗೆ ಇನ್ನೂ ಇದ್ದು ಭಾಳ ಕೆಲಸ ಮಾಡಬೇಕಾಗ್ಯದ, ಹೀಗೆಲ್ಲ ಸಾಯ್ತೀನಿ ಗೀತೀನಿ ಅಂತಂದರೆ ನಡೆಯೋದಿಲ್ಲ, ಅದಕ್ಕೆ ನೀನು ಇರಬೇಕು ಅಂತ ಹೇಳಿದ್ರು. ಇದ್ದೇನು ಮಾಡಲಿ ಅಂತ ಕೇಳಿದ್ರು, ಬಾ ಇಲ್ಲಿ ಅಂತ ಹೇಳಿ ಪುರಂದರದಾಸರು ನಾಲಿಗೆಯನ್ನು ತೆಗೆಸಿ ನಾಲಿಗೆಯ ಮೇಲೆ ಅಂಕಿತವನ್ನು ಬರೆದ್ರಂತೆ. ವಿಜಯ ವಿಠಲ ಅಂತ ಅಂಕಿತವನ್ನು ಬರೆದ್ರಂತೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಂದಿಗೂ ಅಪಜಯ ಇಲ್ಲವೇ ಇಲ್ಲ, ಬರೇ ವಿಜಯ 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 ಅಂತ ಹೇಳಿ ವಿಜಯ ವಿಠಲ ಅಂತ ಅಂಕಿತವನ್ನು ಕೊಟ್ಟುಬಿಟ್ಟು. ಇವರಿಗೆ ಇಷ್ಟು ರೋಮಾಂಚನ ಆಗಿದೆ ಮೈ, ಏನು ನಾನು ಕನಸು ಕಂಡೀನೋ ನಿಜ ಕಂಡೀನೋ ಗೊತ್ತಿಲ್ಲ ಅಂತ ಬೆಳಗಾತ ಎದ್ದು ಕಣ್ ತೆಗೆದು ನೋಡ್ತಾರೆ. ನದಿ ದಂಡೆಯ ಮೇಲೆ ಮಲಗಿದ್ದಾರೆ. ಆಯಿತು, ಏನು ಬಾಯಿಂದ ಅಂದಿದ್ದಾರೆ, ಪುರಂದಾಸರು ಕಾಣಿಸಿಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯಿತು. ನೋಡ್ರಿ, ವಿಜಯ ವಿಠಲ ಅಂತ ಅವರಿಗೆ ಅಂಕಿತ ಕೊಟ್ಟರು. ಯಾಕೆ ವಿಜಯ ವಿಠಲ ಅಂತ ಕೊಟ್ಟರು, ಬೇರೆ ಇನ್ಯಾರು ಅಂಕಿತ ಬೇರೆ ಹೆಸರಿರಲಿಲ್ವೇನು ಇವರಿಗೆ ಅಂದರೆ, ಆ ವಿಜಯ ಅಂಬುವಂತಹ ಹೆಸರು ಮೂರು ಮಂದಿಗೆ ಸಂಬಂಧಪಟ್ಟದ್ದಿದೆ ರೀ. ಮುಖ್ಯವಾಗಿ ಮೊದಲನೇದಾಗಿ ಪರಮಾತ್ಮ, ಎರಡನೇದಾಗಿ ವಾಯುದೇವರು, ಮೂರನೇದಾಗಿ ಟೀಕಾಕೃತ್ಪಾದರು. ಈ ಮೂವರಿಗೂ ಕೂಡ ವಿಜಯ ಅಂತ ಹೆಸರಿದೆ. ಅವರ ಹೆಸರಿನಿಗೆ ಅವರ ಹೆಸರಿನಿಂದ ಇರತಕ್ಕಂಥ ಅಂಕಿತವನ್ನು ಕೊಟ್ಟದ್ರಿಂದ ನಿನಗೂ ನಿರಂತರವಾಗಿ ವಿಜಯವಾಗ್ತದೆ ಅಂತ ಹೇಳಿದರು. ಧನಂಜಯ ಅಂತ ಕರಿತೀವಿ ಯಾರಿಗೆ, ಅರ್ಜುನರಿಗೆ. ಅವರಿಗೆ ಇನ್ನೊಂದು ಹೆಸರು ವಿಜಯ. ವಾಯುದೇವರಿಗೆ ವಿಜಯ ಅಂತ ಹೆಸರು, ಮತ್ತೆ ಪರಮಾತ್ಮನಿಗೆ ವಿಜಯ ಅಂತ ಹೆಸರು. ಅಂಥವರ ಹೆಸರಿನಿಂದ ಪ್ರತಿಭಾ ನಿಮಗೂ ಪ್ರಸಿದ್ಧಿ ಬರಲಿ ಅಂತ ಪುರಂದರದಾಸರು ಅಂಕಿತವನ್ನು ಕೊಟ್ಟು ಹೊರಟುಬಿಟ್ರು. ಮಾರನೇ ದಿವಸ ಬೆಳಗ್ಗೆ ಆಯಿತು. ದೇವರನ್ನು ನೆನೆಸ್ಕೊಳ್ತಾ, ಏನು ಅದ್ಭುತ ಸ್ವಾಮಿ ನೀನು ಸೃಷ್ಟಿ ಮಾಡಿದ್ದು ಅಂತ ಹಾಗೆ ಮಾತಾಡಲಿಕ್ಕೆ ಹೋದರು, ಬಾಯಿಯಿಂದ ಹಾಡೇ ಹೊರಗೆ ಬಂತು. ಮೊದಲನೇದ್ದು ಅವ್ರು ಯಾವುದು ಕೂತ್ಕೊಂಡು ಬರೆದು ನಮ್ಮ ಹಂಗೆ ಪೆನ್ ತಗೊಂಡು ಗೀಚಿ ಹರಿದು ಚಿತ್ರ ಮಾಡಿ ಕಾಟ್ ಮಾಡಿ ಒಂದು ವಾಕ್ಯ ಬರೋದು ತೋರಿಸ್ರಿ ಅಂತ ಹೇಳಿದ್ರೆ 30 ಸರ್ತಿ ಕಾಟ್ ಹಾಕಿರ್ತೀವಿ. ಒಂದು ವಾಕ್ಯ ಸರಿಯಾಗಿ ಬರಲಿಕ್ಕೆ ಬರೋದಿಲ್ಲ ನಮಗೆ. ಹಾಂ, ಅದಕ್ಕೆ ಮತ್ತೆ ತಯಾರಿ ಟ್ರೈನಿಂಗ್ ಬೇರೆ ಕೊಡ್ತಾರೆ, ಹೆಂಗೆ ಪರೀಕ್ಷಾ ಬರೀಬೇಕು ಹೆಂಗೆ ಕಥೆ ಬರೀಬೇಕು ಅಂತ ಟ್ರೈನಿಂಗ್ ಬೇರೆ ಕೊಡೋದು. ಈಗೆಲ್ಲ ಪತ್ರ ಬರೆಸ್ಬಿಟ್ರಿ ನೋಡಂತ ಇವತ್ತಿನ ಹುಡುಗರು ಕೈ ಒಬ್ಬರು ಕೈ ಯಾರಿಗಾರ ಬರೋದಿಲ್ಲ, ಪತ್ರ ಬರಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಎಲ್ಲ ಫೋನ್ನಾಗ ಮಾತಾಡಿ ಹೀಗೆ ರೆಡಿ ಆಗಿಬಿಟ್ಟದಲ್ಲ, ಪತ್ರ ಬರ್ತಾ ಹೋಗ್ಬಿಟ್ಟದ. ಅವ್ರ ಮಾತಾಡಿದರೆ ಬಾಯಿಂದ ಹಾಡು ಬರಲಿಕ್ಕೆ ಪ್ರಾರಂಭ ಆಯಿತು. ಹಾ, ಅವ್ರು ಹಾಡು ಕೇಳಿದ್ರು. ಸುತ್ತಮುತ್ತಲು ನೆರೆದಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ಆಶ್ಚರ್ಯ ಆಯಿತಂತೆ. ಏನಪ್ಪ ಇದು ಇಷ್ಟು ಸುಂದರವಾಗಿ ಹಾಡ್ತಾ ಇದ್ದಾನೆ, ಯಾರಿದು ಹಾಡು ಹಾಡ್ತಾ ಇರೋದು ಅಂತ ಹೇಳಿ ಅವರಿಗೆ ಬಂದು ಕೇಳಿದ್ರಂತೆ. ಆಯಿತು ನೋಡೋಣ ಅಂತ ಹೇಳಿ ಯಾರೋ ಹೇಳಿದ್ರಂತಿಲ್ಲ, ನಮ್ಮ ಹುಡುಗ ಒಂಚೂರು ಏನೋ ತೊಂದರೆ ಆಗ್ಯದ, ನೀವು ಸ್ವಲ್ಪ ನೋಡ್ರಿ. ಅವ್ರು ನಾ ಏನು ಮಾಡ್ತೀನಿ, ಇಲ್ಲ ನಿಮ್ಮ ಹಾಡು ಹಾಡೋ ಧ್ವನಿ ಕೇಳಿದ್ರೆ ನಿಮ್ಮ ಹಾಡಿನೊಳಗೆ ಅಂಥ ಶಕ್ತಿ ಅದ ನಮಗೆ ಅನಿಸ್ಲಿಕ್ಕೆ, ನೀವೇ ಒಂಚೂರು ಏನರ ಅನುಗ್ರಹ ಮಾಡ್ರಿ ಅಂತಂದಾಗ ಭಗವಂತನ ಒಂದು ಪದ್ಯವನ್ನು ಹಾಡಿ ಕ್ಷೇಮ ಆಗಲಿಪ್ಪ ಅಂತ ಇಷ್ಟು ಪ್ರಾರ್ಥನೆ ಮಾಡ್ಕೊಂಡ್ರಂತ. ಅವನಿಗೇನು ತೊಂದರೆ ಆಗಿತ್ತು ಹೊಗೆ ಬಿಡ್ತೀರಿ ನೋಡ್ರಿ. ಮೊದಲನೇ ಪ್ರಭಾವ ತೋರಿಸಿದ ಭಗವಂತ, ನಿನ್ನ ನಾಲಿಗೆ ಮೇಲೆ ಕೂತೀನಿ, ಇನ್ನ ಎಂದೂ ಅಪಜಯ ಮಾಡಿಸೋದಿಲ್ಲ, ವಿಜಯವನ್ನೇ ಮಾಡಿಸ್ತೀನಿ ಅಂತ ಹೇಳಿದ್ರು, ವಿಜಯವನ್ನ ಮಾಡಿಸ್ಬಿಟ್ರು. ಆಯಿತು, ಅಲ್ಲಿಂದ ನೇರವಾಗಿ ಊರಿಗೆ ತಿರುಗಿ ಬರ್ತಾ ಇದ್ದ. ಇವರು ಹೊರಟು ಹೊರಟಲ್ಲಿ ಇವರು ಪ್ರಸಿದ್ಧಿ ಶುರುವಾಗಿಬಿಡ್ತಾರೆ. ಏನು ಸಂಬಂಧ ಇಲ್ಲ, ಇವರು ಏನು ಯಾರಿಗೂ ಅನುಗ್ರಹ ಮಾಡಿಲ್ಲ ಇಟ್ಟಿಲ್ಲ, ಯಾರ್ಯಾರಿಗೋ ಭಗವಂತ ಸೂಚನೆ ಮಾಡಿಬಿಟ್ಟ, ಇಂಥವ್ರು ಬರ್ತಾರೆ ನೀವು ಹೋಗಬೇಕು ಅವರಿಗೆ ಗೌರವ ಮಾಡಬೇಕು ಅಂತ. ಎಲ್ಲರೂ ಎದ್ದು ಬಂದಿದ್ದಾರೆ, ಗೌರವ ತೋರಿಸ್ತಿದ್ದಾರೆ, ಏನ ಪಲ್ಲಕ್ಕಿ ಏನ ಉತ್ಸವ ನೆನೆಸ್ಕೊಂಡು ಬಂದರು. ಊರಿಗೆ ಯಾರೋ ದೊಡ್ಡವರು ಬಂದಾರ ಅಂತ ತಿಳ್ಕೊಂಡು ಇವನೇನ ತಹಸೀಲ್ದಾರ್ ರಾಘವೇಂದ್ರ ಇದ್ದಲ್ಲ ಅವನು ಹೋದಂತೆ ಭೇಟಿ ಆಗಬೇಕು ಅಂತ. ದೊಡ್ಡವ್ರ ಜೊತೆಗೆ ನಾವು ಭೇಟಿ ಆದ್ರೆ ನಮ್ಮ ದೊಡ್ಡತನ ಬರ್ತದೆ ಅಂತ ಅವನು ತಿಳ್ಕೊಂಡಿದ್ದಾರೆ. ಎಂಥ ದೊಡ್ಡ ಇದ್ದ ಅವ ಹೋದ, ಹೋಗಿ ಇವರಿಗೆ ಅಡ್ಡಬಿದ್ದಾರೆ ಇವನು. ಅವ್ರ ವೈಭವದ ಮೇನೆಯೊಳಗೆ ಬಂದ್ರೆ ಇವನು ಅಡ್ಡಬಿದ್ದ. ಯಾರನ್ನ ಮನೆಯೊಳಗೆ ನಿಂದ್ರಬೇಡ ಹೋಗೋ ಅಂತ ಬೈದು ಕಳಿಸಿದ್ದ ಅವರ ಕಾಲಿಗೆ ಬಿದ್ದ ಭಗವಂತ. ಅದಕ್ಕೆ ಎಚ್ಚರ ಕೊಡ್ತಾನೆ, ನಾವು ಯಾರಿಗೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಸಣ್ಣವ ತಿರಸ್ಕಾರ ಹೀಗೆ ಮಾಡಲಿಕ್ಕೆ ಹೋಗಬಾರ್ದು. ಕಾಲಿಗೆ ಬಿದ್ದ ದಾಸರಾಯರಿಗೆ ನೆನಪಾಯಿತಂತೆ. ಏನು ಸ್ವಾಮಿ, ಬೈದು ಕಳಿಸಿದ ವ್ಯಕ್ತಿ ಇವತ್ತು ಬಂದು ನಮಸ್ಕಾರ ಮಾಡ್ತಾನೆ ಅಂದರೆ ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ, ನಿನ್ನ ದೇಶಕಲ ಸಂಪತ್ತು ನಂದೇನೇನು ಇಲ್ಲ ಅಂತ ಹೇಳಿಕೊಂಡ್ರು. ನೋಡ್ರಿ ನಮಗೆ ಎರಡು ಎರಡು ಹೆಜ್ಜೆ ಗೌರವ ಬಂದಿರ್ತದ ಇಲ್ಲೋ, ನಾನೇ ಮಾಡಿದೆ ಅಂತ ಹೇಳ್ಕೊಂಡಿರ್ತೀವಲ್ಲ, ನಂದೇನದ ಅಂದ್ರು ನಿನ್ನ ಬಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ, ಕಾಲಿಗೆ ಬೀಳ್ತಾರೆ ಅಂದ್ರೆ ಅದು ನಿನ್ನ ಅನುಗ್ರಹ ನಂದಲ್ಲ. ಯಾಕೆ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ, ನನ್ನ ಪುಣ್ಯ ಇಷ್ಟಲ್ಲದಂತ ಕೇಳ್ಯಾರೆ ದಾಸರು. ನನ್ನ ಪುಣ್ಯ ಇಷ್ಟಿದೆಯಾ, ದೊಡ್ಡವರು ಎಲ್ಲ ಬಂದು ಜ್ಞಾನಿಗೆ ಕಾಲಿಗೆ ಬಿದ್ದು ನನಗೆ ಸತ್ಕಾರ ಮಾಡುವಷ್ಟು ಪುಣ್ಯವೇ ಇಲ್ಲ ನಂದು. ಯಾಕೆ ನೆನಪಿಸಿಕೊಂಡ್ರು ಅಂದ್ರೆ ಮಾಡಿದ ಅಪರಾಧ ನೆನಪಾಗಿತ್ತವರಿಗೆ, ದೇವರ ಎದೆಯ ಮೇಲೆ ಒದ್ದು ಬಂದಿದ್ರಲ್ಲ ಅದು ನೆನಪಾಯಿತು. ನನ್ನ ಕಾಲಿಗೆ ಹೆಂಗೆ ಬೀಳ್ತಾರೆ ಸ್ವಾಮಿ, ಯಾವ ಕಾಲಿನಿಂದ ನಿನ್ನ ಒದ್ದು ಬಂದಿದ್ದೆ, ಅಂಥ ಕಾಲಿಗೆ ಬಂದು ಯಾರಾದರೂ ಬೀಳಲಿಕ್ಕೆ ಸಾಧ್ಯ ಇದೆಯಾ, ಎನ್ನ ಪುಣ್ಯಗಳಿಂದ ಇಬ್ಬರು ಇಲ್ವೇ ಇಲ್ಲ, ನಿನ್ನ ಪುಣ್ಯಗಳೆಲ್ಲ ನಿಂದೇ ಅನುಗ್ರಹ ಸ್ವಾಮಿ ಅಂತ ಹೇಳಿಕೊಂಡಿದ್ದಾರೆ. ಭೃಗು ಋಷಿಗಳಾದಾಗ ಒದ್ದು ಬಂದಿದ್ರು ಪರಮಾತ್ಮನನ್ನ ಎರಡು ಸ್ಮರಣೆ ಮಾಡಿಕೊಂಡಿದ್ದಾರೆ, ಎರಡು ಮಾತುಗಳನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ. ಪ್ರಾಯ ಒಂದು ಪದ್ಯ ಅವರದ್ದು, ಎರಡು ಅಪರಾಧ ಮಾಡಿದೆ ಸ್ವಾಮಿ ಮತ್ತೆ ಬರಬೇಕಾಯಿತು ಅಂದ್ಕೊಂಡ್ರಂತೆ. ಎರಡು ಅಪರಾಧನ ಯಾವ್ದು ಮಾಡಿದೆಯಪ್ಪ, ಒಂದು ನನ್ನ ಕಾಲಿನ ಅಪರಾಧ, ಇನ್ನೊಂದು ನಿನ್ನ ಕಾಲಿಗೆ ಮಾಡಿದ ಅಪರಾಧ ಅಂತ ಹೇಳಿದ್ರಂತ. ಯಾವುದು ಮೊದಲನೇದ್ದು ಅಂದರೆ ನಾನು ನನ್ನ ಪಾದದಿಂದ ನಿನಗೆ ಒದ್ದದ್ದು ಮೊದಲನೇ ಅಪರಾಧ, ನಿನ್ನ ಪಾದಕ್ಕೆ ಬಾಣ ಹೊಡೆದಿದ್ದು ಎರಡನೇ ಅಪರಾಧ ಅಂತ ಹೇಳಿದ್ರಂತವ್ರು. ಕೃಷ್ಣಾವತಾರದ ಕೊನೆಯ ಸಂದರ್ಭದಲ್ಲಿ ಬೇಟೆಗಾರ ಒಬ್ಬ ಬಂದು ಕೃಷ್ಣನ ಪಾದಕ್ಕೆ ಬಾಣ ಹೊಡಿತಾನೆ, ಕೃಷ್ಣ ದೇಹವನ್ನು ಬಿಟ್ಟೆ ಅಂತ ತೋರಿಸಿಕೊಳ್ತಾನೆ. ಆ ಬಾಣ ಹೊಡೆದ ಬೇಟೆಗಾರನೇ ಭೃಗು ಋಷಿಗಳು ಮತ್ತೆ ಬೇರೆ ಅಲ್ಲ. ಪಾದ ಪ್ರಕಾರ ದೋಷೇಣ ಭೃಗು ವ್ಯಾಧತಾಂಗತಃ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಈ ಮಾತು ಹೇಳಿದ್ದಾರೆ. ಆ ಬೇಟೆಗಾರ ಬೇರೆ ಯಾರಲ್ಲ, ಭೃಗು ಋಷಿಗಳೇ ಬಂದಿದ್ದಾರೆ ಅಂತ ಮತ್ತೆ ತೆಳಗಡೆಗೆ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಅವನು ಸ್ಮರಣೆ ಮಾಡಿಕೊಂಡ್ರಂತೆ. ಎಲ್ಲ ಪುಣ್ಯಗಳಿಂದ ಈ ಪರಿ ಹೊಂಟೇನು ಸ್ವಾಮಿ, ನನ್ನ ಪುಣ್ಯವೇ ಇಲ್ಲ ಅಂದ್ರೆ ಅವರು. ಇಂದಿನ ಒದ್ದು ಬಂದ ಪಾದ ನಂದು, ಅಂಥ ಪಾದಕ್ಕೆ ಜನ ಬಂದು ನಮಸ್ಕಾರ ಮಾಡ್ತಾರೆ ಅಂತ ಇದ್ರೆ ಇದು ನಿನ್ನ ಬಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ. ನೆನಪಾಯ್ತಂತೆ ಅವರೇ. ಏನು ಸಂಜೆ ತನಕವಿದ್ದು ಸಣ್ಣ ಸವಟಿನ ತುಂಬ ಗಂಜೆ ಕಾಣದೆ ಬಳಲಿದೇನೋ. ಸಂಜೆ ತನಕ ಇವನ ಮನೆಯಲ್ಲೇ ಕೂತಿದ್ದೆ ಸ್ವಾಮಿ, ಇದೇ ರಾಘವೇಂದ್ರ ರಾಯನ ಮನೆಗೆ ಕೂತ್ಕೊಂಡಿದ್ದೆ, ಗಂಜಿ ಕಾಣಲಿಲ್ಲ, ಉಣಬೇಕು ಅಂದ್ರೆ ಹೊಟ್ಟೆಗೆ ಆಹಾರ ಸಿಗಲಿಲ್ಲ ನನಗೆ. ಇವತ್ತು ಏನು ಹಬ್ಬದ ಊಟವ ಉಣಿಸಿವೆಯೋ ಹರಿ ಅಂತ ಹೇಳಿದ್ದಾರೆ ಇಂದಿನ ಸಾಲಗಳಲ್ಲಿ. ಇವನ ಮನೆಯಾಗ ಕೂತ್ಕೊಂಡಿದ್ದೆ, ಊಟಕ್ಕೆ ಹಾಕಬೇಕು ಅಂದ್ರೆ ಗಂಧ ತೇಯಿಸಿದ, ಅಪಮಾನ ಮಾಡಿದ, ಹೊರಗೆ ಹಾಕಿದ, ಇವತ್ತು ಇವನೇ ಬಂದು ನನ್ನ ಕಾಲಿಗೆ ಬೀಳ್ತಾ ಇದ್ದಾನೆ. ಒಬ್ಬ ಹೆಂಗಸಿಗೆ ಅನ್ನವ ನಿಕ್ಕುವುದಕ್ಕೆ ನಾ ತಪ್ಪಿಬ್ಬುಗೊಂಡೆನೋ ಹಿಂದೆ, ಒಬ್ಬರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ ನನ್ನ ಕೈಯಲ್ಲಿ, ಗಾಬರಿ ಆಗ್ತಿತ್ತು ಮನೆಯೊಳಗೆ, ಎಲ್ಲಿ ಹೆಂಡರು ಮಕ್ಕಳು ಏನಾದ್ರೂ ನನ್ನ ಊಟಕ್ಕೆ ಹಾಕಲ್ಲ ಏನಾಗತಿ ಅಂತ ನೋಡ್ಕೋತಿದ್ದೆ. ನಿರ್ಭರದಿಂದಲೇ ಸರ್ವರ ಕೂಡುಂಬೋ ಹಬ್ಬದ ಊಟವ ಉಣಿಸುವೆಯೋ ಹರೆಯೇ ಸ್ವಾಮಿ, ಇವತ್ತು ಹಬ್ಬದ ಊಟ ಉಣಿಸ್ಲಿಗತಿ, ನಿನ್ನ ಒಲುಮೆ ಇದೆಲ್ಲ ನಂದಲ್ಲ ಅಂತ ಹೇಳ್ಕೊಳ್ತಾ ಅವರಿವ್ರ ಮನೆಗೆ ಹೋಗಿ ಕೈ ಚಾಚಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ನೀ ಚೋಚ ತಿಳಿಯದೆ, ಯಾರು ದೊಡ್ಡವರು ಸಣ್ಣವರು ಅಂತ ಏನೇನು ತಿಳಿಯದೆ ಚಾಚಿದೆನೋ ಸಲಹಸ್ತಗಳ ಹೋಗಿ ಬೇಡಿ ಬೇಡಿ ಕೇಳಿದೆ, ಕೊಡ್ರಿ ಕೊಡ್ರಿ ಊಟಕ್ಕಾಗ್ರಿ ಊಟಕ್ಕಾಗ್ರಿ ಅಂತ ಕೇಳಿದೆ. ಯೋಚಿಸಿ ನೋಡಲು ಸೋಜಿಗವಾಗಿದೆ. ಇವತ್ತು ನಾನು ಅದನ್ನು ವಿಚಾರ ಮಾಡಿ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗ್ಲಿಕ್ಕಂತದೆ ಅಂದ್ರೆ, ವಾಚ್ಯಕ್ಕೆ ನಿಲುಕದು ಹರಿಗೆ, ನನ್ನ ಬಾಯಿಂದ ಮಾತೇ ಬರ್ತಾ ಇಲ್ಲ ಸ್ವಾಮಿ, ನೀನು ಹೇಗೆ ಇದನ್ನೆಲ್ಲ ಮಾಡಿಸ್ಬಿಟ್ಟಿ ಅಂತ ಮತ್ತೆ ಹೇಳ್ತಾರೆ. ಜೀರ್ಣ ಮಲಿನ ವಸ್ತ್ರ ಕಾಣ ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಊರ್ಣ ವಿಚಿತ್ರ ಸುವಸನ. ರೇಷ್ಮೆ ಬಟ್ಟೆಗಳನ್ನು ಇವತ್ತು ಉಟ್ಕೊಂಡಿದ್ದೀನಿ, ಹೊಸ ಹೊಸ ಪೀತಾಂಬರಗಳು ಜರ್ದಾರಿಗಳನ್ನೆಲ್ಲವನ್ನು ಉಟ್ಕೊಂಡಿದ್ದೀನಿ. ಬಟ್ಟೆ ವಿಚಿತ್ರವಾದ ವಸ್ತು ಅದು. ಎಂಥೆಂಥವರಿಗೆ ಪರಮಾತ್ಮ ವಸ್ತ್ರಗಳನ್ನು ಕೊಟ್ಟಿದ್ದಾನೆ ನೆನಪಿಟ್ಕೊಳ್ಬೇಕು ನಾವೆಲ್ಲ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಊರ್ಣ ವಿಚಿತ್ರ ಕೊಟ್ಟಿದ್ದಾನಂತೆ. ದ್ರೌಪದಿ ದೇವಿಯನ್ನ ತುಂಬಿದ ಸಭೆಯಲ್ಲಿ ಅಪಮಾನ ಮಾಡಬೇಕು ಅಂತ ಕೇಳಿದಾಗ ಅವಳು ಮಲಿನ ವಸ್ತ್ರ ನೋಡ್ರಿ ಎಷ್ಟು ವಿಚಿತ್ರ ಹೇಳ್ತದೆ. ಪ್ರಾಯ ಈ ಪದ್ಯ ಅದನ್ನೆಲ್ಲ ಸಂಗ್ರಹ ಮಾಡಿ ಹೇಳಿದ್ದಾರೆ ಅಂತ ಅನಿಸ್ತದೆ. ಅವತ್ತು ಅವಳು ಉಟ್ಕೊಂಡಿದ್ದು ಮಲಿನ ವಸ್ತ್ರ. ದ್ರೌಪದಿ ದೇವಿ ರಜಸ್ವಲೆಯಾದದ್ದರಿಂದ ಅವಳು ಮಲಿನ ವಸ್ತ್ರವನ್ನು ಉಟ್ಕೊಂಡಿದ್ದಾಳೆ. ಅಪಹಾರ ಮಾಡಿ ಅದನ್ನೂ ತೆಗೆದು ಅವಳನ್ನ ಸಭೆಯಲ್ಲಿ ತಿರಸ್ಕಾರ ನಿಂದೆಯನ್ನಾಗಿ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಆಗ ಭಗವಂತ ಪೂರ್ಣ ವಿಚಿತ್ರ ಸುವಾಸನ ಇಷ್ಟು ವಿಚಿತ್ರ ಬಟ್ಟೆಗಳನ್ನು ಕೊಟ್ಬಿಟ್ಟ ಅಂತೆ. ದುರ್ಯೋಧನನಿಗೆ ಎಳಿಲಿಕ್ಕೆ ಆಗಲಿಲ್ಲ ರೀ, ದುಶ್ಯಾಸನಿಗೆ ಎಳಿಲಿಕ್ಕೆ ಆಗಲಿಲ್ಲ, ಬಿದ್ದೋದ ಅವನು ಅಂತ ಹೇಳುತ್ತಾರೆ. ದಾಸರಾಯರು ನೆನಪಿಸಿಕೊಳ್ತಾರೆ, ನನಗೆ ಹೊಸ ವಸ್ತ್ರ ಕೊಟ್ಟಿ ಅಂತಲ್ಲ, ಭಾರತೀ ದೇವಿಯಂತಹ ಮಹಾಜ್ಞಾನಿ ಅವಳು ಮಲಿನ ವಸ್ತ್ರದಲ್ಲಿ ಇದ್ದಾಗ ಪೂರ್ಣ ವಿಚಿತ್ರವನ್ನು ಕೊಟ್ಟವಳು ನೀನು ಪರಮಾತ್ಮ, ನೀನು ಕೊಟ್ಟಿದ್ದೀಯ. ಮತ್ತೆ ಹೇಳ್ತಾರೆ ನೋಡ್ರಿ, ಮತ್ತೆ ವಸ್ತ್ರ ಕಾಣದ ಮನುಜ, ಒಬ್ಬರು ವಸ್ತ್ರವೇ ಉಟ್ಕೊಂಡಿದ್ದಿಲ್ಲವಂತೆ ಅಂಥವರಿಗೆ ವಸ್ತ್ರ ಕೊಟ್ಟು, ಯಾರು ವಸ್ತ್ರ ಕಾಣದೇ ಇದ್ದವರು. ಗೋಪಿಕಾ ಸ್ತ್ರೀಯರು ವಸ್ತ್ರವನ್ನ ಕಾಣದೇ ಇದ್ರಂತೆ. ನೋಡ್ರಿ ಎಷ್ಟು ವಿಚಿತ್ರ ಇದೆ ಅವರದ್ದೆಲ್ಲ. ದಶಮಸ್ಕಂದ ಭಾಗವತದಲ್ಲಿ ಬರ್ತಾ ಇದೆ ಅವರು ವಸ್ತ್ರನೇ, ಇವರೆಲ್ಲ ಕೃಷ್ಣನೇ, ಮತ್ತೆ ಬೇರೆ ಇನ್ಯಾರು ಅಲ್ಲೇ ಇಲ್ಲ, ಕೃಷ್ಣಂದೇ ಕಥೆ ಇದು. ಮೊದಲನೇದಾಗಿ ದ್ರೌಪದಿ ದೇವಿಗೆ ವಸ್ತ್ರ ಕೊಟ್ಟ ಕೃಷ್ಣ, ಎರಡನೇದಾಗಿ ಗೋಪಿಕಾ ಸ್ತ್ರೀಯರು ಇದ್ದಾರಲ್ಲ, ಗೋಪಿಕಾ ಸ್ತ್ರೀಯರು ನದಿಯ ಮೇಲೆ ವಸ್ತ್ರವನ್ನು ಇಟ್ಟು ಒಳಗಡೆಗೆ ಸ್ನಾನವನ್ನು ಮಾಡ್ತಾ ವಸ್ತ್ರ ಕಾಣದೆ ನಿಂತಿರುವಾಗ ಹಾಗೂ ವಸ್ತ್ರವನ್ನು ಕೊಟ್ಟವನು ನೀನಪ್ಪ, ಬೇರೆ ಇನ್ಯಾರಿದ್ದಾರೆ ಹೇಳಿ ನೋಡೋಣ. ಹೀಗೆ ನಾನು ಹಿಂದಿನ ಎಲ್ಲ ಇತಿಹಾಸಗಳನ್ನು ತೆಗೆದು ನೋಡಿದಾಗ ವಸ್ತ್ರ ಕೊಟ್ಟವನು ನೀನೇ ಅಂತ ಅನಿಸಿದೆ ನನಗೆ, ಅದಕ್ಕೆ ಇವತ್ತು ನನಗೆ ಈ ವಸ್ತ್ರ ಕೊಟ್ಟವನು ನೀನೇ ಅಂತ ತಿಳಿಸ್ತಾ ಇದ್ದಾರೆ. ಆ ಒಂದೊಂದು ಪದ್ಯಗಳಿಗೂ ಹೀಗೆ ಬೇರೆ ಬೇರೆ ಅರ್ಥಗಳು ಉಂಟು. ಸದ್ಯಕ್ಕೆ ನಾವು ಎಷ್ಟು ಸಂದರ್ಭ ಇದೆಯೋ ಅಷ್ಟನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಜೀರ್ಣ ಮಲಿನ ವಸನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ವಸನ. ವರ್ಣ ವರ್ಣಗಳಿಂದ ಬಾಹೋದೇನೋ ಸಂಪೂರ್ಣ ಗುಣಾಣವ ದೇವ, ನಿಂದೇ ಎಲ್ಲ ಅನುಗ್ರಹ ಅಂತ ಅವತ್ತು ಹಾಡಿಕೊಂಡ್ರಂತೆ. ಇದು ವಿಜಯದಾಸರಿಗೆ ಪುರಂದರದಾಸರು ಮಾಡಿರುವಂತಹ ಪರಮಾನುಗ್ರಹ, ಭಗವಂತ ವಾಯುದೇವರು ಮಾಡಿರತಕ್ಕಂತಹ ಪರಮಾನುಗ್ರಹ. ಅದಾದ ಮೇಲೆ ಕಲ್ಲೂರು ಸುಬ್ರಹ್ಮಚಾರ್ಯರು ಅಂತ ಅವರ ಹೆಸರು. ಇದೊಂದು ಮಾತು ನಾನು ಇವತ್ತು ಹೇಳಿ ನನ್ನ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಯಾಕೆಂದರೆ ವಿಜಯದಾಸರ ಚರಿತ್ರೆ ಅಂದರೆ ಅದು ಬಹಳ ವಿಚಿತ್ರ, ಅದು ಎಷ್ಟಾದರೂ ಮುಗಿಯೋದಿಲ್ಲ. ನನಗೆ ಮೊನ್ನೆ ಓದ್ತಾ ಇದ್ದೆ ಕೇಳ್ತಾನೆ, ಅದನ್ನು ಅನುಸಂಧಾನ ಮಾಡ್ತಿರುವಾಗ ಮೋಹನದಾಸರಿಗೆ ಚಿರಂಜೀವಿ ಆಗಿರಲೋ ಚಿನ್ನ ಅಂತ ಒಂದು ಮಾತು ಹೇಳಿದರು. ಆ ಭಾಗ ಓದಿಬಿಟ್ರೆ ನನ್ನ ಪ್ರಾಯ ನನ್ನ ಕಣ್ಣಲ್ಲಿ ಬಹಳ ನೀರು ಹಾಕಿದೆ. ಯಾಕೆಂದರೆ ಅವಳ ತಾಯಿಯ ಸ್ಥಿತಿ, ಆ ಮೋಹನದಾಸರ ಸ್ಥಿತಿಯನ್ನು ನೋಡಿಬಿಟ್ರೆ ಏನು ವಿಚಿತ್ರ ಇತ್ತು. ಹಂಪಿಯ ಕ್ಷೇತ್ರ, ಎಲ್ಲಿ ಪುರಂದರದಾಸರು ನಿಂತ್ಕೊಂಡು ಸೇವೆ ಮಾಡಿದ ಕ್ಷೇತ್ರ ಅದು, ಅಲ್ಲಿ ವ್ಯಾಸರಾಜರು ಮತ್ತೆ ನಮ್ಮ ಮುಖ್ಯಪ್ರಾಣದೇವರನ್ನ ಸ್ಥಾಪನೆ ಮಾಡಿದ ಸ್ಥಳ ಅದು. ಒಂದು ಹೆಣ್ಮಗಳು ಅಲ್ಲಿ ದೊಡ್ಡ ಸಂಪತ್ತು, ಭೀಮಪ್ಪ ನಾಯಕ ಅಂತ ಅವನ ಹೆಸರು, ಭಾರಿ ಸಂಪತ್ತಿತ್ತು. ಹೆಣ್ಣು ಮಕ್ಕಳಿಗೆ ಸಂಪತ್ತು ಕೊಡದೆ ಸತ್ತೋಗ್ಬಿಟ್ಟ ಮಕ್ಕಳು. ಅಣ್ಣತಮ್ಮಂದ್ರು ಹೇಳಿದ್ದಂತೆ, ನೀವು ಸಂಪತ್ತು ನೋಡ್ಕೊಂಡಿರಿ ಅಂತ. ಅಣ್ಣತಮ್ಮಂದ್ರು ಕೈ ಕೊಟ್ಟರು, ಹೆಣ್ಮಗಳನ್ನ ಹೊರಗೆ ಹಾಕಿದ್ರು. ಇದು ಯಥಾ ಪ್ರಕಾರ ಎಲ್ಲ ಕಥೆಗಳು ನಮ್ಗೆ ಗೊತ್ತಿರೋದಿದ್ರು. ಅವಳೇನು ಮಾಡಿದ್ದಾಳೆ, ವಿಜಯದಾಸರು ಬಂದಿದ್ರು ಅನ್ನೋದಕ್ಕೆ ವಿಜಯದಾಸರ ಊಟ ನಾವು ಸೇರಿಕೊಂಡ್ಬಿಡೋಣ, ನಮಗೂ ಊಟ ಎಲ್ಲ ಆಗ್ತದೆ ಅಂತ ಬಂದು ಸೇರಿಕೊಂಡಿದ್ದಾಳೆ. ಎಷ್ಟೋ ದಿವಸ ಸ್ನಾನವೇ ಇದ್ದಿದ್ದು. ಅವಳಿಗೊಂದು ಗಂಡು ಕೂಸು ಹುಟ್ಟಿತ್ತು. ಆ ಗಂಡು ಕೂಸಿಗೆ ಸ್ನಾನ ಕಾಣದೆ ಮೈ ತುಂಬೆಲ್ಲ ಕಜ್ಜಿ ಆಗಿಬಿಟ್ಟಿತ್ತಂತೆ, ಎಲ್ಲ ಗುಳ್ಳಿಗಳಾಗಿಬಿಟ್ಟಿದ್ವಂತೆ. ಅವಳಿಗೆ ತಲೆ ಕೂದಲು ಎಣ್ಣೆ ಕಂಡಿದ್ದಿಲ್ಲ, ಏನೇ ಇದ್ದಿದ್ದಿಲ್ಲ, ಅವಳು ಬಹಳ ವಿಚಿತ್ರ ಇತ್ತಂತೆ. ಅಂಥವಳು ಇವರಲ್ಲಿ ಒಂದು ದಿವಸ ಊಟಕ್ಕೆ ಬಂದಿದ್ದಾಳೆ. ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾಳೆ, ಇವಳು ಸಾಲ ಕೂತ್ಕೊಂಡಿದ್ದಾಳೆ. ಆ ಕೂಸು ಜಾಸ್ತಿ ಆಸೆಯಿಂದ ತಿಂದು ವಾಂತಿ ಮಾಡ್ಕೊಂಡ್ಬಿಡ್ತಂತೆ. ಅಕ್ಕಪಕ್ಕದವ್ರು ಇದ್ದವರೆಲ್ಲ ಬೈದ್ಬಿಟ್ರು. ಬೈದು ಹೇಳಿದ್ರಂತೆ, ನೀನೊಬ್ಬಳು ಹೊಲಸಿದ್ದೀಯಾ, ಕೂಸು ಒಂದು ಹೊಲಸಿದೆ, ಕೂಸು ವಾಂತಿ ಬೇರೆ ಮಾಡ್ಕೊಳ್ತು, ನಿಮ್ಮಂಥವ್ರು ಯಾಕೆ ಬದುಕಿರಬೇಕು ಅಂತ ಅಂದ್ಬಿಟ್ರಂತೆ. ಬಹಳ ದುಃಖ ಆಗೋಯ್ತು. ನಾನು ಬದುಕಿರೋಕ್ಕಿಂತ ಸಾಯೋದೇ ವಾಸಿ ಅನ್ಕೊಳ್ಳಂತ ಹೆಣ್ಮಗಳು. ಅವತ್ತೆಲ್ಲ ಸಂಜೆ ಆಗಿತ್ತು, ಇವತ್ತು ಬೇಡ, ಎಲ್ಲ ಜನ ಇರ್ತಾರೆ, ನಾಳೆ ಬೆಳಗ್ಗೆ ಮಾಡೋಣ ಅಂತ ಹೇಳಿ ಬೆಳಗಾತ ಎದ್ದು ಕೂಸಿನ ಕಟ್ಕೊಂಡ್ಲಂತೆ. ಸೀರೆ ಒಳಗೆ ತಾನು ತನ್ನ ಮೈಗೆ ಕೂಸನ್ನು ಕಟ್ಕೊಂಡು, ಅಲ್ಲಿ ನವವೃಂದಾವನಗಳು ಉಂಟು, ವ್ಯಾಸರಾಜರ ಸನ್ನಿಧಾನ, ಎಲ್ಲರ ಸನ್ನಿಧಾನ, ಪದ್ಮನಾಭ ತೀರ್ಥರದೆಲ್ಲ ಸನ್ನಿಧಾನ ಉಂಟಲ್ಲಿ. ಅಲ್ಲಿ ವಿಜಯದಾಸರು ಬೆಳಗ್ಗೆ ಎದ್ದು ಪ್ರದಕ್ಷಿಣೆ ಹಾಕ್ತಾ ಇದ್ರಂತೆ. ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರುವಾಗ ಈ ಹೆಣ್ಮಗಳು ಹೊಂಟಿದ್ದು. ನದಿಯೊಳಗೆ ಹಾರಿಕೊಳ್ಳೋ ವಿಚಾರದಾಗಿದ್ದರೆ ವಿಜಯದಾಸರು ಕೇಳಿದಂತೆ, ಯಾರಮ್ಮ ನೀನು ಅಂತ ಕೇಳಿದಂತೆ. ಭಯಂಕರ ಸಿಟ್ಟು ಬಂದಿತ್ತು. ದಾಸರು ಅಂತ ಗೊತ್ತಿಲ್ಲ ಅವಳು. ನಾ ಯಾರಾದ್ರೂ ನಿಮಗೇನ್ರಿ ಅಂತ ಕೇಳಿದಂತ ಅವಳು. ಅಲ್ಲಮ್ಮ ನೀನು ಯಾ ಏನು ಇರಲಿ, ನೀ ಎದಕ್ಕೆ ಬಂದು ಏನಾಯಿತು ಹೇಳಿ ನನ್ನ ಸ್ವಲ್ಪ, ನನಗೇನು ನನ್ನ ಕಡೆಯಿಂದ ಏನರ ಅನುಕೂಲ ಆಗ್ತಿದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿದಂತ. ಏನಿಲ್ಲ, ಈ ಕೂಸಿನ ಸಲುವಾಗಿ ನನಗೆ ಭಾಳ ತ್ರಾಸಾಗಿದೆ, ಈ ಕೂಸಿನ ಹಾಕಿ ನಾನು ಸಾಯಬೇಕು ಅಂತ ಇಟ್ಕೊಂಡೀನಿ ಅಂದರು. ತುಂಗಭದ್ರದಾಗಿ ಇಬ್ಬರು ಕೂಡ ಹೋಗ್ಬೇಕು ಅಂತ ಇಟ್ಕೊಂಡೀವಿ ಅಂದರು. ನಿಮ್ಮ ಸ್ಥಳೀಯ ಏನಾಗಿದೆ ಬಂದು ಪೂರ್ಣ ಹೇಳು ಅಂದರು. ಎಲ್ಲ ಕಥೆ ಹೇಳಿಲ್ಲಂತ ಅವಳು. ಕಥೆ ಹೇಳಿದ ಮೇಲೆ ನೀವು ನನಗೇನಾದರೂ ಉಪಕಾರ ಮಾಡ್ತಿದ್ರೆ ಮಾಡ್ರಿ ಅಂದರು. ಇಷ್ಟೇನೆ ಅಂದರು. ಇದೇನು ದೊಡ್ಡ ವಿಷಯ ಅದ, ಒಂದು ಕೆಲಸ ಮಾಡು, ನನಗೆ ಈ ಮಗು ಬೇಡ ಹೋಗಿಲ್ಲೋ, ನನಗೆ ಕೊಟ್ಬಿಡು ಅಂತ ಹೇಳ್ಬಿಟ್ರು ಅವರು. ನೋಡಿ ಎಷ್ಟು ಸರಳವಾಗಿ ಹೇಳಿದ್ರು ಅಂದರೆ, ಇನ್ನೊಬ್ರು ಕೂಸನ್ನು ಮನೆಗೆ ತಂದು ಇಟ್ಕೊಂಡು ಸಾಕ್ಲಿಕ್ಕೆ ಆಗ್ತದೆ ನಮಗೇನಾದರೂ, ಅಲ್ರಿ ನಮ್ಮ ಮಕ್ಕಳನ್ನೇ ನಾವು ನೋಡ್ಕೊಳಿಕ್ಕೆ ಆಗೋದಿಲ್ಲ, ಇನ್ನು ಉಳಿದ ಮಕ್ಕಳನ್ನ ಎಲ್ಲಿಂದ ನೋಡಬೇಕು ಅಂತ ಕೇಳ್ತೀವಿ ನಾವು. ಅಂತಾದ್ದು ವಿಜಯದಾಸರಿಗೆ ಒಬ್ಬರು ಮಕ್ಕಳಿದ್ದರು, ಅವರು ತೀರ್ಕೊಂಡ್ಬಿಟ್ಟಿದ್ರು. ಶೇಷಗಿರಿ ದಾಸರು ಅಂತ ಅವರ ಹೆಸರು. ಆ ಶೇಷಗಿರಿ ದಾಸರು ಬಾಲ್ಯಾವಸ್ಥೆಯಲ್ಲಿ ತೀರ್ಕೊಂಡ್ರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಅವರ ಮನೆಯವರು ಅರಳಮ್ಮ, ಅರಳಮ್ಮ ಅಂತ ಅವ್ರಿಗೆ ಹೆಸರು ಕರೀತಾರೆ. ಅಶ್ವತ್ಥ ಮರದ ಹೆಸರು ಕನ್ನಡದಲ್ಲಿ ಅರಳಮ್ಮ ಅಂತ ಕರೀತಾರೆ. ಆ ನರಸಿಂಹದೇವರ ಹೆಸರನ್ನೇ ಇಟ್ಟಿದ್ರು ಆ ಹೆಂಡತಿಗೆ. ಅವರಿಗೆ ಬಹಳ ದುಃಖ ಆಗಿತ್ತು, ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ. ಮೈ ತುಂಬ ಖಜ್ಜಿರಿ ಆ ಹುಡುಗನಿಗೆ, ಮೈದೆಲ್ಲ ಗುಳ್ಳೆ ಆಗಿದೆ, ತೂರ್ಕಿ ಅಂದ್ರೆ ತೂರ್ಕಿ, ಅದು ಹೊಲಸು ಮಾಡ್ಕೊಳ್ತದೆ, ಏನೋ ಮಾಡ್ಕೊಳ್ತದೆ. ಅವಳೊಂದು ಈ ಕೂಸಿನ ತಗೊಂಡು ನೀವೇನು ಮಾಡ್ತೀರಿ ಅಂತ ಕೇಳಿಲ್ಲಂತ ಅವಳು. ನೋಡು ನಿನಗೆ ಬ್ಯಾಡ ಹೋಗಿಲ್ಲ ಅನ್ಕೊಳ್ಳು ಅಂತ ಇಷ್ಟು ಹೇಳಿದ್ರು ಅವ್ರು. ಆಯ್ತು ತಗೊಳ್ರಿ ಅಂದ್ರೆ, ನೀವೊಂದು ಕೆಲಸ ಮಾಡು, ಇನ್ಮೇಲೆ ನಮ್ಮ ಮನೆಯೊಳಗೆ ನಮ್ಮ ತಂಗಿ ಇದ್ದಬ್ರು ಊಟಕ್ಕೆ ಅಂತ ಹೇಳ್ಬಿಟ್ರೆ ಅಷ್ಟೇ, ಬೇರೆ ಏನು ಹೇಳಿಲ್ಲ. ಆಗ ಆ ಕೂಸಿ ಹೇಳಿದ್ರಂತೆ, ಚಿರಂಜೀವಿ ಆಗಿರಲು ಚಿನ್ನ ಅಂದರು, ನೀನಿನ್ ಸಾಯ್ಲಿಕ್ಕೆ ಹೋಗ್ಬೇಡ, ಇನ್ನು ಚಿರಂಜೀವಿ ಆಗಿರು ಅಂತ ಹೇಳಿದ್ರಂತೆ. ಅವರೇ ಮೋಹನ ದಾಸರು, ಬೇರೆ ಇನ್ಯಾರಲ್ಲ, ಅವರ ಮಕ್ಕಳು ದತ್ತು ಮಕ್ಕಳು ಮೋಹನ ದಾಸರು. ಇವತ್ತೇನು ಚಿಪ್ಪಗಿರಿ ಒಳಗೆ ಅವರ ವಿಜಯದಾಸರ ಇದನ್ನು ವೃಂದಾವನವನ್ನು ನೋಡಿಕೊಂಡು ಇದ್ದಾರೆ, ಅವರ ವಂಶಸ್ತ್ರ ಇದ್ದಾರೆ. ಆ ಕೂಸು ಸಾಯ್ಲಿಕ್ಕೆ ಹೋಗೋ ಕೂಸನ್ನು ಬದುಕಿಸಿದ್ರಿ. ಮುಂದೊಂದು ಪ್ರಸಂಗ ಅವರನ್ನು ಸತ್ತವರು ಬದುಕಿಸ್ಯಾರ, ಆ ವಿಷಯ ಬೇರೆ. ಮತ್ತೆ ಮೋಹನ್ ದಾಸರನ್ನ ಕರ್ಕೊಂಡು ಬಂದ್ರೆ ಹೆಂಡತಿ ಹೇಳಿದ್ರಂತ, ಈ ಕೂಸಿನ ತಗೋ, ಯಾರು ಕೂಸು, ನಿಂದೇ ಕೂಸು ಅಂದ್ಬಿಟ್ರು. ಮುಗಿದ ಅಲ್ಲ, ಯಾರ್ದೋ ಕೂಸ್ತ ನನಗೆ ನೋಡು, ನಿನ್ನ ಮಗ ಇದ್ದಿದ್ದಿಲ್ಲಲ್ಲ, ದೇವ್ರ ಕೊಟ್ಟ ಕಳ್ಸಂಗ ತಗೋ ಅಂತ ಹೇಳಿದ್ರು. ಏನು ಹೆಸರು ಇಡಬೇಕು ಅಂತ ಕೇಳಿದ್ರಂತೆ. ತದ್ ವಿರುದ್ಧ ಹೆಸರಿಟ್ಟಾರ್ರಿ. ಆ ಕೂಸು ನೋಡ್ಲಿಕ್ಕೆ ಇಷ್ಟು ವಿಚಿತ್ರ ಇತ್ತು, ಅದಕ್ಕೆ ಮೋಹನ ಅಂತ ಹೆಸರಿಟ್ರಂತೆ. ಅಲ್ರಿ, ಹೆಸರಿಗೆ ತಕ್ಕ ಆಗಿರ್ಬೇಕ್ರಿ ಎಲ್ಲ ಅದನ್ನ ನಾವೆಲ್ಲ ನೋಡ್ಕೊಂಡಿರ್ಬೇಕು. ಸುಳ್ಳು ಏನೋ ಹೆಸರಿಟ್ಕೊಂಡು, ಏನೋ ಲತಾಬಾಯಿ ಅಂತ ಹೆಸರಿಟ್ಕೊಂಡು, ಒಳ್ಳೆ ಡ್ರಮ್ ಇದ್ದಾಗಿದ್ರೆ ಹೇಗಿರ್ಬೇಕು ಹೇಳಿ ನೋಡೋಣ. ತೆಳ್ಳಗಿದ್ರೆ ಲತಾಬಾಯಿ ಅಂತ ಉಳಿದು ಸುಳ್ಳು ಎಲ್ಲ. ಇವಾಗ ಏನೇನು ಸುಂದರ ರೂಪ ಇಲ್ಲ, ಏನಿಲ್ಲ, ಅವನಿಗೆ ಏನು ಹೆಸರಿಟ್ಟಿದ್ರು ಅಂದ್ರೆ ಮೋಹನ ಅಂತ ಹೆಸರಿಟ್ಟಿದ್ರಂತೆ. ಅದು ಹೆಂಗೆ, ಇನ್ನು 15 ದಿವಸಕ್ಕೆ ಮೋಹನ ಆಗ್ತಾನೆ ಅಂತ ಹೇಳಿದ್ರಂತವ್ರು. ನೋಡ್ರಿ, ವಿಜಯದಾಸರ ಬಾಯಿಯಿಂದ ಬಂದ ಮಾತು, ಇನ್ನು 15 ದಿವಸಕ್ಕೆ ಮೋಹನ ಆಗ್ತಾನಂದ್ರೆ ಮೋಹನ ಆದ ಅವನು. ಹೇಗಾದ, ನಿತ್ಯದಲ್ಲಿ ವಿಜಯದಾಸರು ಅವನಿಗೆ ಅಭ್ಯಂಗ ಮಾಡಿಸ್ಬಿಡ್ಬೇಕಂತೆ, ತಲೆ ಮೇಲೆ ಎಣ್ಣೆ ಇಟ್ಟು ಸ್ನಾನ ಮಾಡಿಸು ಅಂತ ಹೇಳ್ಬೇಕಂತೆ. ಅವರ ಕೈ ಸ್ಪರ್ಶ ಆಗಿ 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 15 ದಿವಸದಲ್ಲಿ ಎಲ್ಲ ರೋಗ ಹೊರಟೋಗಿ ನಿಜವಾಗಿಯೂ ಮೋಹನ ಆಗಿಬಿಟ್ಟಂತೆ, ಬಹಳ ಸುಂದರನಾಗಿಬಿಟ್ಟಂತೆ. ಅವರಿಗೆ ಮುಂದೆ ಮತ್ತೆ ತಮ್ಮ ಮಗನಾಗಿ, ದತ್ತು ಮಗನಾಗಿ ತಗೊಂಡ್ರು, ಮುಂದಿನ ದಾಸ ಸಾಹಿತ್ಯವನ್ನು ಒಪ್ಪಿಸಿಕೊಟ್ರು. ಇಂಥ ಅದ್ಭುತವಾದ ಅವರ ಮಹಿಮಾ ವಿಜಯದಾಸರದು. ಎಲ್ಲೋ ಸಾಯಬೇಕು ಅಂತ ಹೊರಟ ಕೂಸು ಮುಂದೆ ಅವರ ಮಗನಾಗಿ ಬರಬೇಕಾದ್ರೆ ಎಷ್ಟು ವಿಚಿತ್ರ. ಕಲ್ಲೂರು ಸುಬ್ಬಣಾಚಾರ್ಯರು ಸುಧಾ ಪಂಡಿತರು, ಮಹಾಜ್ಞಾನಿಗಳು, ಅವರು ಸುಧಾಮಂಗಳ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಸುಧಾಮಂಗಳ ಮಾಡಿದಾಗ ಅವರಿಗೆ ಈ ಸ್ವಲ್ಪ ದಾಸ ಸಾಹಿತ್ಯದ ಮಂದಿನ ಕಂಡ್ರೆ ಆಗ್ತಿರಲಿಲ್ಲ. ಇಂಥವ್ರು ಭಾಳ ಮಂದಿ ಇದ್ರು, ಜಗನ್ನಾಥ ದಾಸರು ಇಂಥವರೇ ಇದ್ರು. ಅವರಿಗೆ ಕನ್ನಡದೊಳಗೆ ಮಾತಾಡೋದು ಅಂದ್ರೆ ಮೈಲಿಗೆ ಅಂತ ಹೇಳ್ತಿದ್ರು ಅವರು. ಎಂಥ ವಿಚಿತ್ರ ಇತ್ತು ನೋಡ್ರಿ, ಸಂಸ್ಕೃತದಾಗಿ ಮಾತಾಡಿದ್ರೇನೆ ಮಡಿ, ಕನ್ನಡದಲ್ಲಿ ಮಾತಾಡಿದ್ರೆ ಮೈಲಿಗೆ ಅದು. ಇವರು ಸ್ವಲ್ಪ ಹಾಗೆ ಎಲ್ಲ ಈ ದಾಸ ಸಾಹಿತ್ಯ ಮಂದಿ ಅಂದ್ರೆ ಬರೀ ಹಾಡು, ಕಾಲಿಗೆ ಗೆಜ್ಜಿ ಕಟ್ಕೋತಾರೆ, ಕೈಯಾಗ ಒಂದು ತಂಬೂರು ಇಡ್ಕೋತಾರೆ, ಕುಣಿತಾವ, ಏನೋ ಮಾಡ್ತಾವ, ಏನು ಬುದ್ಧಿ ಪದ್ಧತಿ ಇಲ್ಲ ಏನಿಲ್ಲ ಅಂತ ಬಹಳ ತಿರಸ್ಕಾರದಷ್ಟು ನೋಡ್ತಾ ಇದ್ರು. ಸುಧಾಮಂಗಳ ಯಜಮಾನ ಭಾರಿ ದೊಡ್ಡ ಪೆಂಡಾಲ್ ಹಾಕ್ಸಿದ್ದಾನೆ, ಎಲ್ಲ ಮಾಡಿಸಿದ್ದಾನೆ. ಅಡಿಗೆ ಅವ್ನು ಹೇಳಿದ್ರಿ, ಅವ್ರು 3,000 ಮಂದಿ ಊಟ ಆಗ್ತದೆ, ಅಷ್ಟೆಲ್ಲ ಮಂದಿಗೂ ಮಂಡಿಗೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಅವ್ನು ಪಾಪ ಬರೋಬ್ಬರಿ ಈ ಅಡಿಗೆಯವ್ರು ಎಂಥ ಟೈಮಿಗೆ ಕೈ ಕೊಡ್ತಾರಂತ ಅಂಥ ಟೈಮಿಗೆ ಕೈ ಕೊಡ್ತಿರ್ತಾರ್ರಿ. ಯಾವಾಗಲೂ ಅದೇ ಸಮಯಕ್ಕೆ ಕೈ ಕೊಟ್ಟ ಅವನು, ಅವನಿಗೆ ಒಟ್ಟಾರೆ ಹೇಳಿಕ್ಕಾಗಲಿಲ್ಲ, ಜ್ವರ ಬಂದು ಮಲಗಿಬಿಟ್ಟ ಅವನು. ಸರಿಯಾ ಮಲಗಿದ್ನ, ಮಲಗಿದ ಮೇಲೆ ಕಥೆ ಏನು, ಮುಂದೆ ಅಡಿಗೆ ಆಗಬೇಕಲ್ಲ. ಎಲ್ಲರಿಗೂ ಆತಂಕ ಶುರುವಾಗಿಬಿಡ್ತು. ಸ್ವಂತ ಆಚಾರಿಗೆ, ಯಾರು ಸದಾಮಂಗಳ ಮಾಡೋ ಆಚಾರ್ಯ ಇದ್ರಲ್ಲ, ಅವ್ರಿಗೆ ಶುರುವಾದಂಥ ಆತಂಕ. ಏನು ಅಂದರೆ ಇನ್ನೇನು ಪಾಯಿನ ಮಂಗಳ ಆದಂಗೆ ಕತ್ತಿ ಬಿಡಿ, ಇನ್ನ ಊಟ ಇಲ್ಲಾರ ಮಂಗಳ ಕೇಳ ಬರೋಂಗಿಲ್ಲ. ಮತ್ತೆ ನಮ್ಮಲ್ಲಿ ಒಂದು ಪದ್ಧತಿ ಅದಲ್ರಿ, ಯಾವಾಗಲೂ ನಾವೇನು ಇಟ್ಕೊಂಡಿವಿ ಅಂದರೆ ಕಾರ್ಯಕ್ರಮ ಅಂದರೆ ಊಟ, ಊಟ ಇದ್ರೆ ಕಾರ್ಯಕ್ರಮ. ಇಲ್ಲಿ ಬರೇ ನೀವು ಏನಾದರೂ ಸುಮ್ಮನೆ ಉಪನ್ಯಾಸ ಮಾಡ್ತೀವಿ, ದಾಸರ ಆರಾಧನೆ ಬಂದು ಹೋಗ್ರಿ ಅಂದರೆ ಮತ್ತೇನು ನೋಡ್ರಿ, ಇಲ್ಲ ಸುಳ್ಳ ಎಲ್ಲಿ ಬರಬೇಕು ಅಂತೀವಿ ನಾವು. ಹಾಗಾಗಿ ಅವರಲ್ಲೂ ಏನಿತ್ತು, ಮಂಗಳ ಅಂದರೆ ಊಟ, ಊಟ ಅಂದರೆ ಮಂಗಳ ಅಂತ ಇಟ್ಕೊಂಡಿದ್ರು ಅವರು ಸಹಿತ. ಅದಕ್ಕಂದ್ರು ಹಾಗೇನಾಗೋದಿಲ್ಲ ಅಂತ ಹೇಳಿ ನೋಡಿದ್ರೆ ದಾಸರ ವಿಜಯದಾಸರ ಅಂದ್ಕೊಂಡ್ರಂತೆ, ಪಾಪ ಇವರಿಗೆಲ್ಲ ಕಾರ್ಯಕ್ರಮ ಇಷ್ಟು ಹಮ್ಮಿಕೊಂಡಿದ್ದಾರೆ, ನನ್ನ ಬೈಕೊಂಡ್ರೂ ಅಡ್ಡಿ ಇಲ್ಲ, ಅವ್ರಿಗೆ ಕ್ಷೇಮ ಮಾಡಬೇಕು ಅಂತ ಇಟ್ಕೊಂಡು ತಾವೇ ಅಡುಗೆ ಅವನಾಗಿ ಬಂದ್ರಂತೆ. ನೋಡ್ರಿ ಇದು ಯಾವ ದಯಾ ತೋರಿಸ್ಬೇಕ್ರಿ, ಎಲ್ಲಾದರೂ ತಾವೇ ಒಂದು ತಲೆಗೊಂದು ಪಂಚೆ ಸುತ್ತಕೊಂಡು ವಸ್ತ್ರ ಸುತ್ತಕೊಂಡು ಕೈಯಲ್ಲಿ ಜಾಲಿ ಸೌಟು ಸೌಟು ಹಿಡ್ಕೊಂಡು ಬಂದ್ರಂತೆ ಅಡುಗೆ ಮಾಡ್ತೀನಿ ಅಂತ. ಇದು ಇದೇ ಪ್ರಕಾರ ಬಂದು ಅಡುಗೆ ಶುರು ಮಾಡಿದ್ರು. ಕೇಳಿದ್ರಂತೆ, ಏನಪ್ಪ ಅವ್ಯಾಗ ಬರಲಿಲ್ಲ ಅಡುಗೆ ಅವ ಅಂತ. ಇಲ್ರಿ ಅವ ಬರಾವಿಲ್ಲಂತ, ನಾ ಬಂದೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡುಗೆ ಮಾಡಿಸ್ತೀನಿ ಅಂತ. ಎಲ್ಲೋ 3,000 ಮಂಡಿಗೆ ಆಗ್ಬೇಕು, ನೀವು ಒಬ್ಬರೇ ಹೆಂಗೆ ಮಾಡ್ತೀನಿ, 4,000 ಮಾಡ್ತೀನಿ ಸಾಕೇನ್ರಿ ಅಂತ ಕೇಳಿದಂತ ಅವರು. ಆಯಿತು ಅಂತ ಅಡುಗೆ ಬಿಟ್ರಂತೆ. ಅವ್ರು ಎಷ್ಟೊತ್ತಿಗೆ ಹೇಳಿದ್ರು ನೈವೇದ್ಯಕ್ಕೆ, ಅದಕ್ಕಿಂತ ಮೊದಲೇ ಅಡುಗೆ ಮಾಡಿಟ್ಬಿಟ್ಟಿದ್ರು. ಅಡುಗೆ ಆಯ್ತು ಅಂತ ಅಡುಗೆ ಅವ್ರು ಬಂದು ಕೂತಿರ್ತಾರಲ್ಲ, ಹಾಗೆ ಅವರು ಹೋಗಿ ಆ ಸುಧಾಮಂಗಳದ ಮಂಟಪದ ಹೋಗಿ ಕೂತ್ಕೊಂಡ್ರಂತ. ಕೆಳಗೆ ಹಿಂದಿದ್ದವ್ರು ಎಲ್ಲ ಗೊತ್ತಾಗಲಿಕ್ಕೆ ಶುರುವಾಯಿತು, ಒಬ್ಬೊಬ್ಬರಿಗೆ ಗೊತ್ತಾಯಿತು. ಅವ್ರು ನೋಡಿದವರಿದ್ರು, ವಿಜಯದಾಸರು ನೋಡಿದವರಿದ್ರು, ಅಯ್ಯೋ ವಿಜಯದಾಸರು ಬಂದಾರ, ವಿಜಯದಾಸರು ಬಂದಾರ, ಅಡಿಗೆ ಅವರೇ ಮಾಡ್ರೆ, ಅಡಿಗೆ ಅವರೇ ಮಾಡ್ರೆ ಅಂತ ಶುರುವಾಗಿಬಿಡ್ತು. ಅದು ಗುಸುಗುಸು ಶುದ್ಧಿ ಹೋಗಿ ಯಜಮಾನ ತನಕ ಬಂತು. ಯಜಮಾನ ಹುಡ್ಕೋದು ಬಂದ, ಕಾಲಿಗೆ ಬಿದ್ದುಬಿಟ್ಟ, ಸ್ವಾಮಿ ನಾನೇನು ಅಪರಾಧ ಮಾಡೀನಿ ಅಂತ, ನನಗೆ ಈ ಶಿಕ್ಷೆ ಕೊಟ್ಟರೆ ನೀವು ನನ್ನ ಮನೆಯೊಳಗೆ ಅಡಿಗೆ ಮಾಡ್ಲಿಕ್ಕೆ ಬಂದ್ರಿ? ಇಲ್ಲಪ್ಪ ನೀ ನಮ್ಮವ, ನಿನ್ನ ಮನೆ ಕೆಲಸ ನಿಲ್ಲಬಾರ್ದು ನೋಡು, ಅದಕ್ಕೆ ದೇವ್ರ ಸೇವಾ ಮಾಡಬೇಕು, ಸುಧಾಮಂಗಳ ಟಿಕಾರ ಸೇವಾ ಆಗಬೇಕು ಅಂತ ಬಂದೀನಿ ಅಂತ ಹೇಳ್ಬಿಟ್ರು. ಸ್ವಾಮಿ ಮಹಾಪರಾಧ ಆಯ್ತು, ನಿಂದೇನಿಲ್ಲೋ ಅಪರಾಧ, ಬರೋಬ್ಬರದ ಇರಲೇಳು. ಇದು ಸುದ್ದಿ ಅವ್ರಿಗೆ ಗೊತ್ತಾದ್ರೆ ಆಚಾರ್ಯ ಕಲ್ಲೂರು ಸುಕ್ಕಣಾಚಾರ್ಯ ಅವರಂದ್ರು, ಹ್ಞೂ ನೀವ ಏನು ವಿಜಯದಾಸರು ಅಂತ ಕೇಳಿದ್ರು. ನೋಡ್ರಿ ಅವರಿಗೆ ಒಟ್ಟಾರೆ ಅವ್ರ ಮೇಲೆ ಆಗ್ತಾನೆ ಇರಲಿ. ಹೌದು ಸ್ವಾಮಿ, ನಾನೇ ವಿಜಯದಾಸ, ನನ್ನ ವಿಜಯದಾಸ ಅಂತ ಕರೀತಾರೆ ನನಗೆ ಅಂತ ಹೇಳಿ. ಹೌದಾ, ಏನ್ರಿ ನೀವೆಲ್ಲ ಭಾಳ ಎಲ್ಲ ಕಡೆ ನಿಮ್ದ ಪ್ರಚಾರ ಮಾಡೋದಂತಲ್ಲ ಅಂತ ಅಂತ ಇವರು ಬೈದ್ರಂತೆ. ಬರೇ ನಿಮ್ದ ಆಯ್ತಲ್ಲ ಎಲ್ಲ ಕಡೆ ವ್ಯಾಸ ಆಯ್ತು, ಇಲ್ಲ ಇಲ್ಲ ಬರೇ ನಿಮ್ದೇ ಏನು ಅಂತ ಕೇಳಂತೆ. ಸ್ವಾಮಿ ವ್ಯಾಸ ಏನು ದಾಸ ಏನು ಎಲ್ಲ ಒಂದ ಲೆಕ್ಕವು, ಎಲ್ಲರ ಅಭಿಪ್ರಾಯನೂ ಒಂದ ಅದ. ಹೊರಂತ ಏನು ವ್ಯಾಸರ ಅಭಿಪ್ರಾಯ ದಾಸರ ಅಭಿಪ್ರಾಯ ಒಂದ ಬಂದು ನಚಾಟಿಕೆ ಮಾಡ್ತೀನಿ ಅಂತ ಕೇಳಂತೆ. ಅವ್ರು ಒಂದು ಉದಾಹರಣೆ ಕೊಟ್ರಂತೆ. ಏನು ಉದಾಹರಣೆ ಕೊಟ್ಟರು ಅಂದ್ರೆ, ರಂಗಮಂಚದ ಮೇಲೆ ನಟ ಮತ್ತು ವಿಟ ಅಂತ ಇಬ್ರು ಇರ್ತಾರಂತೆ, ನಟನೂ ವಿಟನೂ ಇಬ್ರು ಒಂದೇ ಏನು ಅಂತ ಕೇಳಂತೆ. ಸ್ವಾಮಿ ನಟನೂ ರಾಮ ವಿಟನೂ ರಾಮ, ನಟನೂ ಕೃಷ್ಣ ವಿಟನೂ ಕೃಷ್ಣ, ಎಲ್ಲರೂ ಅವರೇ ಆಗಿದ್ದಾರೆ ಬೇರೆ ಯಾರಿದ್ದಾರೆ ಅಂತ ಬಂದು ಹೋಗ್ರಿ. ಅವ್ರಿಗೆ ಏನೋ ವಾದಕ್ಕೆ ವಾದ ಬೆಳೆಸ್ತಾ ಇದೆಯಾ ನೀನು? ಹಾ ಇಲ್ಲ ಸ್ವಾಮಿ, ಅದೇನಿರಲಿ, ನಿಮ್ಮ ಹತ್ರ ಒಂದು ವಾಕ್ಯ ಸುಧಾ ಕೇಳಿ ಹೋಗ್ಬೇಕು ಅಂತ ಬಂದೀನಿ ಅಂತ ಹೇಳಂತ. ನೋಡಿ ಬೇರೆ ಏನು ಹೇಳಿಲ್ಲ, ನಿಮ್ಮ ಹತ್ರ ಒಂದು ವಾಕ್ಯ ಸುಧಾ ವಾಕ್ಯ ಕೇಳಬೇಕು, ನನ್ನ ಜನ್ಮ ಪವಿತ್ರ ಮಾಡ್ಕೋಬೇಕು ಅಂತ ಬಂದೀನಿ. ನಿಮ್ಮಂಥವ್ರಿಗೆ ಸುಧಾ ಕೇಳೋ ಯೋಗ್ಯತಾ ಇಲ್ಲ ಅಂತ ಬಿದ್ಬಿಟ್ರಿ ಅವರು. ಏನು ತಪ್ಪದ, ನಾ ಏನು ಮಾಡೀನಿ ಸುಧಾ ಯಾಕೆ ಕೇಳಬಾರ್ದು, ಹೋಗ್ಲಿ ಏನಾರ ಅಭ್ಯಾಸ ಮಾಡಿರಿ ಅಂತ ಕೇಳಂತ ಆಚಾರ. ಇಲ್ರಿಪ್ಪ ಏನೂ ಓದಿಲ್ಲ, ಕೊನೆ ಪಕ್ಷ ಸೂತ್ರ ಭಾಷ್ಯವನ್ನಾದರೂ ಶ್ರವಣ ಮಾಡಿದ್ದೀರೇನೋ? ಇಲ್ಲ. ಹಾಗಿದ್ರೆ ಸುಧಾ ಹೆಂಗೆ ಕೇಳಿ ಬರ್ತಾರೆ, ನಿಮ್ಗೆ ಸುಧಾ ಕೇಳಿ ಬರೋದ್ರಲ್ಲಿ ಹೋಗ್ರಿ ಅಂತ ಬಿಟ್ಟರು. ಅಂದ್ರೆ ಇಲ್ಲ, ಏನೋ ಮಾಡ್ರಿ ನಿಮ್ಮ ಬಾಯಿಂದ ಒಂದು ಮಾತು ಕೇಳಬೇಕು ಅಂತ ಅಪೇಕ್ಷೆ ಅದ. ಏ ಇವರಿದ್ರೆ ನಾ ಮಾತಾಡಂಗಿಲ್ಲ ಅಂದ್ಬಿಟ್ರಂತ ಅವ್ರು. ಆಚಾರ ನೋಡ್ರಿ ಎಷ್ಟು ಉತ್ಕಟಕ್ಕೆ ಹೋಗ್ಬಿಡ್ತು. ಏ ಬ್ಯಾಡ್ರಿ ಆಚಾರ, ನೀವು ಸುಧಾಮಂಗಳ ಮಾಡ್ರಿ, ನಾ ಹೊರಗೆ ಕೂತ್ಕೋತೀನಿ ಅಂತ ಹೇಳಿ ಅವ್ರು ಹೊರಗೆ ಹೋಗ್ಬಿಟ್ರಿ. ಹೊರಗೆ ಹೋಗ್ಬೇಕಾದ್ರೆ ದಾರಿಯೊಳಗೆ ಒಬ್ಬ ನೀರು ಹತ್ಕೊಂಡು ಹೊಂಟಿದ್ದಾರೆ, ನೀರು ಹಾಕವ. ಅವ ಹಸಿ ಶುಂಠಿ ಅಂದ್ರೆ ಏನೇನು ಅಕ್ಷರ ಬರ್ತಿದ್ದಿಲ್ಲ, ಒಂದು ಅಕ್ಷರ ಬರ್ತಿದ್ದಿಲ್ಲ ಅವ್ರಿಗೆ. ಕೂಡ್ ಕರದಂತೆ, ಏನಪ್ಪ ನಿಂಗೆ ಏನು ಬರ್ತದೆ ಅಂತ ಕೇಳ. ಸ್ವಾಮಿ ನನಗೆ ಏನು ಬರ್ತದೆ, ಸಂಧ್ಯಾನ ಮಾಡ್ತೀನಿ 2 ಹೊತ್ತು ಅಂತ ಕೇಳ. ಸ್ವಾಮಿ ಒಂದು ಹೊತ್ತು ಸಂಧ್ಯಾನ ಮಾಡೋದಿಲ್ಲ ಅಂತ ಹೇಳಿದಂತವ. ಒಂದು ಹೊತ್ತು ಸಂಧ್ಯಾವನ್ನೇ ಮಾಡದೇ ಇರುವ, ಏನೂ ಬಾರದೇ ಇರುವ ಅನಕ್ಷಸ್ತ್ರನ ಕರೆದು ಎದುರು ನಿಲ್ಲಿಸಿದಂತ ಬಾಯಿಲ್ಲಿ ಅಂತ ಕೈಯಲ್ಲಿ 2 ಕಾಲ ಮಂತ್ರಾಕ್ಷತೆಯನ್ನು ಹಿಡಿದು ಅವನ ತಲೆ ಮೇಲೆ ಇಟ್ಟು, ನೋಡು ಆಚಾರ್ಯರಿಗೆ ಎಲ್ಲೋ ಒಂದು ಕಡೆ ಸುಧಾದವಾಗಿ ಸರಿಯಾಗಿ ಅರ್ಥ ಆಗಿಲ್ಲ, ನೀ ಹೇಳಪ್ಪ ಅಂತ ಹೇಳ್ಬಿಟ್ರಂತ ಅಷ್ಟೇ. ಅವರು ಯಾವ ಆಚಾರ ಸುಧಾಮಂಗಳ ಮಾಡ್ಲಿಕ್ಕೆ ಬಂದಿದ್ರು ಆ ಆಚಾರ್ಯರಿಗೆ ಗೊತ್ತಿಲ್ಲದ ಭಾಗವನ್ನ ಇವರ ಬಾಯಿಂದ ಕಳಿಸ್ಬಿಟ್ರು ವಿಜಯದಾಸ. ಆಚಾರ್ಯರು ಬೆವರಿಲಿಕ್ಕೆ ಶುರು ಮಾಡಿದ್ರು, ಅವ್ರಿಗೆ ಒಂದೊಂದು ಹನಿ ಬೆವರು ಇಳಿಲಿಕ್ಕೆ ಶುರು ಮಾಡ್ತವ್ರು. ಹಿಂಗ ಬಿಟ್ರೆ ಪೂರ್ಣ ಸುಧಾ ಅವನ ಬಾಯಿಂದ ಹೇಳಿ ಅವನ ಕಡೆಯಿಂದ ಮಂಗಳ ಮಾಡಿಸ್ತಾರ, ನನ್ನ ಮಂಗಳ ಮುಗಿದು ಹೋಗ್ತದೆ ಅಂದ್ಕೊಂಡ್ರು. ಅವರು ಅವರ ಬಾಯಿಯಿಂದ ಸುಧಾ ಗ್ರಂಥವನ್ನ ಹೇಳಿಸ್ತಾ ಹೊರಟರು. ಬೇರೆ ಏನ್ ಮಾಡ್ಲಿಲ್ಲ, ಅವನ ತಲೆ ಮೇಲೆ ಕೈ ಇಟ್ಟರು, ಹೇಳೋ ಅಂದ್ರು, ಹೇಳಿಕ್ ಶುರು ಮಾಡಿದ. ಕೊನೆಗೆ ಬಂದು ಕಾಲು ಹಿಡ್ಕೊಂಡ್ರು ಸುಬ್ರಹ್ಮಾಚಾರ್ಯ ವಿಜಯದಾಸರಿಗೆ, ಸ್ವಾಮಿ ನಿಮ್ಮ ಅಪರೋಕ್ಷ ಜ್ಞಾನಿಗಳು, ನಿಮ್ಮಂಥವ್ರ ಮುಂದೆ ಬಂದು ನಾನು ಹೋಗಿ ನನ್ನ ಪಾಂಡಿತ್ಯ ತೋರಿಸ್ಕೋಬೇಕು ಅನ್ಕೊಂಡೆಲ್ಲ, ಎಂಥ ಅಪರಾಧ ಆಯಿತು ಅಂದರು. ಏನಿಲ್ಲ, ಅವಾಗ ಅವಾಗ ದೀಪಕ್ಕೆ ಕುಡಿ ಬಂದಿರ್ತದೆ, ಚೂಡ್ಬೇಕಾಗ್ತಿರ್ತದೆ ಹೇಳ್ರಿ ಅಂತ ಇಷ್ಟು ಹೇಳಿದ್ರಂತ ವಿಜಯದಾಸರು. ಬೇರೆ ಏನು ಹೇಳಿ ನೋಡ್ರಿ, ಅವ್ರು ಇಟ್ಟಾದರೂ ನನಗೆ ಅಪಮಾನ ಮಾಡಿದ್ರಿ, ಬರೋಬ್ಬರಿ ಆಯ್ತಿಲ್ಲ ಅಂತ ಕೇಳಲಿಲ್ಲ. ದೀಪಕ್ಕೆ ಕುಡಿ ಬಂದಾಗ ಚೂಡ್ಬೇಕು ಮತ್ತು ದೀಪ ಸರಿ ಉರಿತದೆ, ಬರೋಬ್ಬರಿ ಇದ್ದೀರಿ ಅಂತ ಇಷ್ಟು ಹೇಳಿದ್ರಂತೆ ಅವರು ಕಾಲಿಗೆ ಬಿದ್ದು ಕೇಳಿಕೊಂಡ್ರು. ಬರೇ ವ್ಯಾಸ ಸಾಹಿತ್ಯ ಅಂತ ಇಷ್ಟೇ ಅಲ್ಲ, ದಾಸಾಹಿತ್ಯನೂ ಹೇಳಬೇಕು ಅಂತ ಅಪೇಕ್ಷೆ ಇದೆ, ಅಂಕಿತ ಕೊಡ್ರಿ ಅಂತ ಹೇಳಿದಾಗ ವಿಜಯದಾಸರು ವ್ಯಾಸ ವಿಠಲ ಅಂತ ಅವರಿಗೆ ಅಂಕಿತವನ್ನು ಕೊಟ್ಟು ಹೇಳಿದಾಗ ಅವರು ಬರೆದ ಪದ್ಯ ಇದು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರೆದು ಪೊರೆವ ವಿಜಯ ಗುರುಗಳೆಂಬರ. ನೋಡ್ರಿ, ಇದು ನಿಜವಾಗಿಯೂ ಕೂಡ ಅವರ ಮಹಿಮೆಯನ್ನು ತಿಳಿಸುವ ಗ್ರಂಥ ವಿಜಯರಾಯರ ಕವಚ. ಪ್ರಾಯ ಹೆಣ್ಮಕ್ಕಳಿಗೆ ಗಂಡಸರಿಗೆ ಹೇಗೆ ವಾಯುಸ್ತುತಿ ಬರದೇ ಇದ್ರು ರಾಯರ ಸ್ತೋತ್ರ ಬರ್ತದೋ, ತಪ್ಪಲಾರದ ಬರ್ತದೆ ನೋಡ್ರಿ, ವಾಯುಸ್ತುತಿ ಬರ್ತಿರ್ಲಿಕ್ಕಿಲ್ಲ, ಸಂಧ್ಯಾವಳಿ ತಪ್ಪಲಿಕ್ಕಿದ್ದ ಆದ್ರೆ ರಾಯರ ಸ್ತೋತ್ರ ಮಾತ್ರ ಕರೆಕ್ಟ್ ಆಗಿ ಹೇಳ್ತಿರ್ತಾರೆ. ಹಾಗೆ ಪ್ರತಿಯೊಬ್ಬ ಸ್ತ್ರೀಯರಿಗೂ ಉಳಿದ್ ಬರ್ತದೋ ಇಲ್ಲೋ ವಿಜಯರಾಯರ ಕವಚ ಮಾತ್ರ ಬಾಯಿಲೆ ಬರ್ತದೆ. ನಮ್ಮಲ್ಲಿ ಎಲ್ಲರಿಗೂ ಕೂಡ ಹಾಗೆ ನೋಡಿದ್ದು ಅವರಿಗೆಲ್ಲ ವಿಜಯರಾಯರ ಕವಚ ಹೇಳ್ತಾನೆ ಇರ್ತಾರೆ. ದೇವರ ಸ್ತೋತ್ರ ಪುರಂದಾಸರು ಹೇಳಿದ ದೇವರ ಸ್ತೋತ್ರ ಪದ್ಯಗಳಲ್ಲಿ ಇಲ್ಲ, ಮೊದಲು ಸ್ಮರಿಸಿ ಬದುಕಿನ ಶುರು, ಸ್ನಾನ ಆಯಿತು ಮಡಿ ಉಟ್ಕೊಂಡ್ರು ಅಂದ್ರೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣಗಿರಿಗಿರೋ ಶುರು ಮಾಡಿದ್ದು. ನಮ್ಮಮ್ಮ ನಾವಂತ್ರ ಬಯಪಾಟು ಮಾಡಿಲ್ಲ ಅದನ್ನ, ನಮ್ಮಮ್ಮ ಹೇಳ್ತಾ ಇದ್ದು ಕೇಳಿ ಕೇಳಿ ಬಯಪಾಟ ಆಗಿದ್ದು ನಮಗೆಲ್ಲ. ಅದೇ ಮತ್ತೆ ಶುರು ನಮ್ಮಲ್ಲಿ ಸ್ನಾನ ಮಾಡಿದ್ರು ಮಡಿ ಉಟ್ಕೊಂಡ್ರು ಅಂದ್ರೆ ವಿಜಯದಾಸರ ಕವಚ ಹೇಳೋದು ಒಂದು ಶುರು. ಅಷ್ಟೇ ಹೆಣ್ಮಕ್ಕಳಿಗೆ ವಿಜಯರಾಯರ ಕವಚದ ಬಗ್ಗೆ ಆಸಕ್ತಿ, ಅದರ ಬಗ್ಗೆ ವಿಶ್ವಾಸ ಅಂತಹದ್ದು ಕಲ್ಲೂರು ಸುಬ್ರಹ್ಮಣ್ಯರು ಬರೆದಿರುವಂತಹದ್ದು. ಅವರು ಅದೇ ಹೇಳ್ತಾರೆ, ಪಾಪ ಕೋಟಿಯ ರಾಶಿ ಲೇಪವಾಗದೋ ತಾಪ ಕಳೆಯವನು ಬಲು ದಯಾಪಯೋನಿಧಿ ಅಂತ ಹೇಳ್ತಾರೆ. ಪಾಪ ಕೋಟಿ ನೀವು ಎಂಥ ಪಾಪಗಳನ್ನೇ ಮಾಡಿಕೊಂಡು ಬಂದಿರ್ರಿ, ಏನೇನು ಪಾಪಗಳು ನಿಮಗೆ ಲೇಪ ಆಗದಂತೆ ನೋಡಿಕೊಳ್ಳುತ್ತಾರೆ ವಿಜಯರಾರು, ಅವರ ಕಡೆಗೆ ಕೇಳ್ಕೊಡ್ರಿ ಅಂತ ಹೇಳ್ತಾರೆ. ಕಾಶಿ ನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ, ಕಾಶಿಯಲ್ಲಿ ವ್ಯಾಸಕಾಶಿ ಅಂತ ಕರೆಸಿಕೊಳ್ಳುವಂತಹದ್ದು, ಆ ಪುರಂದರದಾಸರ ಅನುಗ್ರಹವನ್ನು ಪಡೆದುಕೊಂಡು ಬಂದಿರತಕ್ಕಂಥವ್ರು ಇವರು ಅಂತ ಹೀಗೆ ಅವರ ಗ್ರಂಥವನ್ನು ಹೇಳ್ತಾರೆ. ಇಲ್ರಿ ಅದೇನೋ ಕಾಡ್ತದ ನವಗ್ರಹ ಅದು ಇದು ಅಂತ ತಿಳ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಯಲ್ಲಿ ಸುಖದ ನಿವಹ ಕೊಡುವ ಅಂತ ಹೇಳ್ತಾರೆ. ಎಲ್ಲಾ ಗ್ರಹಗಳು ಇವರಿಂದ ಅಡ್ಡಾಡ್ತಾವ. ನೀವ್ಯಾಕೆ ಕಾಳಜಿ ಮಾಡ್ತೀರಿ, ನಿಮ್ಗೆ ಏನರ ತೊಂದರೆ ಇದ್ರೆ ವಿಜಯರಾಯರನ್ನ ಹಿಡ್ಕೊಳ್ರಿ, ನಿಮಗೆಲ್ಲ ತೊಂದರೆಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ವ್ಯಾಧಿ ಬಾರದು, ದೇಹ ಬಾಧೆ ತಟ್ಟದು, ಆದಿದೇವನ ಸುಪ್ರಸಾದವಾಗೋದು, ನಿಮ್ಗೆ ಯಾವ ಯಾವ ವ್ಯಾಧಿಗಳು ಬರೋದಿಲ್ಲ, ಏನೇನು ತೊಂದರೆ ಆಗೋದಿಲ್ಲ, ಎಲ್ಲ ಕ್ಷೇಮಗಳಾಗ್ತಕ್ಕಂತಹದ್ದಾಗಿದೆ. ಯಾವಾಗ ಹೇಳ್ಬೇಕ್ರಿ ಅದಕ್ಕೆ, ಯಾವಾಗ ಹೇಳ್ಬೇಕ್ರಿ ಅಂತ ಕೇಳಿದ್ರೆ, ಉದಯ ಕಾಲದ ಈ ಪದವ ಪಾಡಲು ಮದಡನಾದರು ಜ್ಞಾನ ಉದಯವಾಗುವುದು ಅಂತ ಹೇಳ್ತಾರೆ. ಎಂಥ ದಡ್ಡನಿದ್ರೂ ಕೂಡ ಈ ಪದ್ಯಗಳನ್ನು ಪಠನೆ ಮಾಡಿದರೆ ಅವಶ್ಯ ಜ್ಞಾನ ಬರ್ತಕ್ಕಂತಹದ್ದಾಗಿದೆ. ನಮ್ಮ ಹುಡುಗರಿಗೆ ಟ್ಯೂಷನ್ ಕ್ಲಾಸಿಗೆ ಹೋಗೋದು ಬದಲಿ ವಿಜಯರಾಯರ ಕವಚ ಹೇಳ್ರಿ ಅಂತ ಹೇಳ್ಬೇಕಷ್ಟೇ, ಬೇರೆ ಇನ್ನೇನು ಬೇಕಾಗಿಲ್ಲ ಅವರಿಗೆ. ಸುಮ್ ಸುಮ್ಮನೆ ಅಲ್ಲಿ ಇಲ್ಲಿ ಕಳಿಸಿ ಅದೆಷ್ಟು ದುಡ್ಡು ಅದೆಷ್ಟು ಅವ್ರಿಗೆ ಬುದ್ಧಿ ಹಾಳು ಮಾಡೋಕ್ಕಿಂತ ಈ ವಿಜಯರಾಯರ ಕವಚ ಹೇಳಿದ್ರೆ ವಿಜಯರಾಯರ ಅನುಗ್ರಹವೂ ಆಗ್ತದೆ, ಜ್ಞಾನವೂ ಬರ್ತಾ ಇದೆ, ಎಲ್ಲವೂ ಸಿಗ್ತಕ್ಕಂಥದ್ದು. ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲ್ಲನೋ ಪಠಿಸಬಹುದು ಇದು ಕೇಳಿಕೊಟ್ಟಿರಲ್ಲವೋ, ಇದರ ಒಂದು ಮಾತು ಸುಳ್ಳಿಲ್ಲ ಅಂತ ಹೇಳ್ಯಾರು. ಸಟೆ ಇದಲ್ಲ ಸುಳ್ಳು, ಇದರಲ್ಲಿ ಒಂದೂ ಹೇಳಿಲ್ಲ. ಇದಕ್ಕೆ ವ್ಯಾಸ ವಿಠಲ ವೇದವ್ಯಾಸ ದೇವರು ಪರಮಾತ್ಮ ಸಾಕ್ಷಿ ಇದ್ದಾನೆ, ಒಂದು ಮಾತು ಸುಳ್ಳಿಲ್ಲ ಅಂತ ಅಷ್ಟು ಪ್ರತಿಜ್ಞಾಪೂರ್ವಕವಾಗಿ ಈ ಪದ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಆ ವಿಜಯದಾಸರ ಮಹಿಮೆಗಳು, ಅವರು ದಡ್ಡನನ್ನು ಸುಧಾಜ್ಞಾನಿಯನ್ನಾಗಿ ಮಾಡಿದ್ದು, ತಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದು, ಮೋಹನದಾಸರನ್ನು ಮಗನನ್ನಾಗಿ ಮಾಡಿಕೊಂಡಿದ್ದು, ಸಾಯ್ಲಿಕ್ಕೆ ಸತ್ತು ಹೋದ, ನಿಜ ಹೇಳಬೇಕು ಅಂದರೆ ಮೋಹನದಾಸರು ಸತ್ತು ಹೋಗಿದ್ದರು. ಅವರಿಗೆ ವಿವಾಹ ಆದ ಮೇಲೆ ಅವ್ರ ಮನೆಯವ್ರಿಗೆ ಹೇಳಿದ್ರು, ತಮ್ಮ ಸೊಸಿ ಹೇಳಿದ್ರಂತ, ಮೋಹನದಾಸ ನಿಮ್ಮ ಮನೆಯವ್ರು ಸಾಯ್ತಾರೆ, ದೇಹ ಸುಟ್ಟಿಗಿಟ್ಟು ಇಡ್ಲಿಕ್ಕೆ ಹೋಗಿ ಸುಡ್ಲಿಕ್ಕೆ ಹೋಗಬೇಡ ಇಲ್ಲೇ ಇಡು ಅಂತ ಹೇಳಿದ್ರಂತೆ. ಎಲ್ಲಿ ಹೋಗಿದ್ರು ಅವರು? ಗಯಾಕ್ ಹೋಗಿದ್ರಿ. ಅವ್ರದ್ದು ಗಯಾದೊಳಗಿದ್ದಾರೆ, ಇಲ್ಲಿ ಇವರು ಚಿಕ್ಕಲ್ ಪರವಿ ಒಳಗೆ ಇವರು ದೇಹ ಬಿಟ್ಬಿಟ್ರು. ಬಿಟ್ರೆ ಏನು ಮಾಡ್ಬೇಕು ಕಥೆ? ಮತ್ತೆ ಎಲ್ಲರೂ ಬಂದರು, ಹೇ ಮೋಹನದಾಸರ ಸತ್ತಾರ ತೀರ್ಕೊಂಡಾರ, ಹಂಗಾರ ಅವ್ರು ದೇಹ ಸಂಸ್ಕಾರ ಮಾಡೋದು ಅಂದ್ರೆ ಹೆಂಡತಿ ಅಂದ್ರು ಬಿಡಂಗಿಲ್ಲ ಅಂದ್ರು. ನಮ್ಮ ಮಾವನವ್ರು ಹೇಳ್ಯಾರ ಒಟ್ಟಾರೆ ದೇಹ ತೆಗೋಂಗಿಲ್ಲ ಅಂತ ಇಡೋದು ಅಂತ ತಿಳ್ಕೊಂಡವ್ರು. ನೋಡ್ರಿ ಇಷ್ಟು ತೆಳಗಿನಿಂದ ಮೇಲಕ್ಕೆ ಹೋದ್ರು ಅವರು, ಮೋಹನದಾಸರ ಮೇಲೆ ಹೋದ್ರೆ ಚಿತ್ರಗುಪ್ತ ಕೇಳಿದ್ರಂತೆ, ಯಾಕೆ ಬಂದಾರು ಯಾರಿವರು? ಇಲ್ಲ ಸ್ವಾಮಿ, ವಿಜಯದಾಸರ ಮಕ್ಕಳು ಇವರು, ಒಂದು ಅಪರಾಧ ಮಾಡ್ರಿ ಅಂತ ಕರ್ಕೊಂಬಂದಿ ಅಂತ ಹೇಳಿದಂತೆ. ಅಲ್ಲ ವಿಜಯದಾಸರ ಮಕ್ಕಳು ಹೆಂಗೆ ತಪ್ಪು ಮಾಡ್ತಾರೆ ಅಂತ ಕೇಳಿದಂತೆ. ಏನು ಭಾಳ ದೊಡ್ಡ ತಪ್ಪಿಲ್ಲ, ಒಂದು ಸಣ್ಣ ತಪ್ಪದ ಏನು ಅಂದರೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಂಗಿಲ್ಲ ಇವರು ಅಂತ ಇಷ್ಟು ಹೇಳಿದಂತೆ. ನೋಡ್ರಿ ಮೋಹನದಾಸರು ಸ್ವಲ್ಪ ಅವ್ರಿಗೆ ಅನಿಸಿತ್ತಂತೆ, ನಾವು ವಿಜಯದಾಯರ ಮಕ್ಕಳಿದ್ದೀನಿ ಮಕ್ಕಳು ನಾನು ಯಾರಿಗೆ ನಮಸ್ಕಾರ ಮಾಡಬೇಕು ಅನಿಸಿತ್ತಂತೆ. ಅದಕ್ಕೆ ಜ್ಞಾನಿಗಳು ಬಂದಾಗ ಇವ್ರು ನಮಸ್ಕಾರ ಮಾಡೋಂಗಿಲ್ಲ, ಅದಕ್ಕೆ ಅವ್ರು ಕರ್ಕೊಂಬಂದೀವಿ. ಅಷ್ಟೊತ್ತಿಗೆ ಕಾಶಿಯಲ್ಲಿದ್ದ ವಿಜಯರಾಯರು ತಮ್ಮ ಮೂಲ ರೂಪದಿಂದ ಯಮಧರ್ಮರಾಯರ ಮನೆಗೆ ಹೋದ್ರಂತೆ. ಯಮಧರ್ಮರು ಪಟ್ಟಣಕ್ಕೆ ಹೋಗಿ, ಏನಪ್ಪ ಯಮಧರ್ಮರಾಯ ಒಂದು ತಪ್ಪು ಮಾಡಿಬಿಟ್ಟೆಲ್ಲೋ ನೀನು ಅಂತ ಕೇರಂತ. ಏನು ಸ್ವಾಮಿ ನಾನೇನು ತಪ್ಪು ಮಾಡೀನಿ ಅಂತ ಯಮಧರ್ಮರಾಯರು ಕೇರಂತ. ಯಮಧರ್ಮರಾಯರು ಮೋಹನದಾಸರು ಕೇರೆ, ಮೋಹನದಾಸರು ಯಮಧರ್ಮರಿಗೆ ಜಯರಾಯರು ವಿಜಯದಾಸರು ಕೇಳಿದ್ರಂತೆ, ಏನು ತಪ್ಪು ಮಾಡೀನಿ? ಮತ್ತು ನಮ್ಮ ಹುಡುಗರು ಕರ್ಕೊಂಬಂದಿಲ್ಲ, ಏನು ತಪ್ಪು ಮಾಡದೆ ಇದ್ರೆ? ಇಲ್ಲ ಇಂಥ ತಪ್ಪು ಮಾಡಿದ್ನಂತ. ಅಲ್ಲ ಅವ್ನು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದೇನೆ, ಬೇರೆಯವ್ರು ಕರ್ಕೊಂಬರ್ಬೇಕಾಗಿತ್ತು, ಇವ್ನು ಕರ್ಕೊಂಬರ್ ಶುರು ಮಾಡಿದ್ದಾರೆ. ಹೇಗೆ ಎಷ್ಟೊಂದ್ರಿ ಹೆಣ ಇಟ್ಕೊಂಡು ಕೊಡೋದು ಸುಟ್ಟಾಕ್ರಿ ಅಂತ ತಿಳ್ಕೊಂಡು ಹೇಳಿ ಒಳಗೆ ಬಂದು ಆ ಮೋಹನದಾಸರ ಶವವನ್ನು ಎತ್ಕೊಂಡು ಹೋಗ್ಬೇಕು ಅಂತ ಬಂದಂತೆ. ಅಷ್ಟೊತ್ತು ಇದ್ದಕ್ಕಿದ್ದ ಹಾಗೆ ಶರೀರದೊಳಗೆ ಮತ್ತೆ ಪ್ರವೇಶ ಮಾಡಿದವರು ಎದ್ದು ಕೂತ್ಕೊಂಡ್ಬಿಟ್ರು ಮೋಹನದಾಸರು. ಹೇ ಯಾರು ನನ್ನ ಎಳ್ಕೊಂಡು ಹೋಗೋದು ಅಂತ ಶುರು ಮಾಡಿಬಿಟ್ರು. ಇವ್ನು ಗಾಬರಿ ಆಗ್ಬಿಡ್ತೀರಿ ಇವನಿಗೆ. ಇವ್ ಅವ್ರು ಸುಡಬೇಕು ಅಂತ ಹೊಂಟವ ಗಾಬರಿಯಿಂದ ತಿರುಗಿ ಓಡಿ ಹೋಗ್ಬೇಕು ಅಂತ ಹೋದ. ಮನೆಯ ಬಾಗಿಲ ಚೌಕಟ್ಟು ಬಡಿಯಿತು, ಬಿದ್ದ ಸತ್ತೋಗ್ಬಿಟ್ಟ. ಅವರಿಗೇನೋ ತೊಂದರೆ ಮಾಡಬೇಕು ಅಂತ ಹೊರಟಿದ್ದ. ಜ್ಞಾನಿಗಳ ದ್ರೋಹ ಹಿಂಗಾಗ್ತದಂತೆ, ತಕ್ಷಣ ಫಲ ಕೊಡ್ತದಂತೆ. ಅದಕ್ಕೆ ಭೃಗು ಋಷಿಗಳು ಹೇಳಿದ್ರಂತೆ, ವಿಜಯದಾಸರು ಅವನು ಕರ್ಕೊಂಡ್ಬರೋದಲ್ಲ, ಇನ್ನೊಬ್ಬರು ಕರ್ಕೊಂಡ್ಬರಬೇಕಾಗಿತ್ತು ಅಂತ. ಅವ ಬಿದ್ದರಿ ಇವನು ಕರ್ಕೊಂಡು ಹೋಗಬೇಕಾಗಿತ್ತು, ಅವನು ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರಂತೆ. ಆಮೇಲೆ ವಿಜಯದಾಸರು ಬಂದರು, ಮತ್ತೆ ದರ್ಶನವನ್ನು ಕೊಟ್ಟು ಮೋಹನದಾಸರಿಗೆ ಉದ್ಧಾರ ಮಾಡಿದರು ಅಂತ ಈಗ ಅವರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಅಂಥವರು ಮಹಾಜ್ಞಾನಿಗಳು. ಅಜ್ಞಾನ ತಿವಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಫಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಅಂತ ನಮಗೆ ಬಂದ ಅಜ್ಞಾನವನ್ನು ಪರಿಹಾರ ಮಾಡಿ ಬುದ್ಧಿ ಸಂಪತ್ತುಗಳನ್ನು ಕೊಡತಕ್ಕಂಥವರಾಗಿದ್ದಾರೆ. ವಿಮಲಂ ಶಾಂತಮೂರ್ತಿಯಾದವರು ದಾಸರು. ಅಂಥವರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಇವತ್ತು ಆರಾಧನೆಯ ದಿವಸ ಒಂದೆರಡು ಮಾತುಗಳನ್ನು ಅವರು ಸ್ಮರಣೆ ಮಾಡಿದ್ದೇನೆ. ಅವರೆಲ್ಲರೂ ವಿಜಯದಾಸರು ಹಾಗೂ ಅನೇಕ ದಾಸಾರ್ಯರು, ಜೊತೆಗೆ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಆರಾಧನಾ. ಇವತ್ತೇನೋ ನಾವು ಚಾತುರ್ಮಾಸ್ಯಕ್ಕೆ ಸ್ವಾಮಿಗಳು ಕೂಡುತ್ತಾರೆ. ಯಾವಾಗ ಕೂಡುತ್ತಾರೆ? ಸಾಮಾನ್ಯವಾಗಿ ಆಷಾಢ ಕೃಷ್ಣಪಕ್ಷ ದಶಮಿ ಕೂಡುತ್ತಾರೆ. ಈ ಪದ್ಧತಿ ಬಂದಿದ್ದೆ ಅವರಿಂದ. ಮೊದಲು ಆಷಾಢ ಮಾಸದಲ್ಲಿ ಪ್ರಾರಂಭ ಕೂಡಬೇಕು ಅಂತಿತ್ತು, ಚಾತುರ್ಮಾಸ ನಾಲ್ಕು ಮಾಸಗಳು ಕೂಡಬೇಕು ಅಂತಿತ್ತು. ಮದ್ರಾಸಿನಲ್ಲಿ ಈ ವಿಧವಾ ವಿವಾಹದ ಗದ್ದಲ ಪ್ರಾರಂಭ ಆಗ್ಬಿಡ್ತೀರಿ. ವಿಧವೆಯರಿಗೆ ವಿವಾಹ ಮಾಡಬೇಕೋ ಬೇಡವೋ ಅಂತ ಎಲ್ಲ ದೊಡ್ಡ ವಿಚಾರ ಶುರುವಾಗ್ಬಿಡ್ತು. ಇವರಲ್ಲಿದ್ದವರು ವಾಕ್ಯಾರ್ಥಕ್ಕೆ ಹೋದರು. ವಾಕ್ಯಾರ್ಥ ಮುಗಿಸ್ಕೊಂಡು ಬರೋದು ಒಂದು ಸ್ವಲ್ಪ ತಡ ಆಯಿತು ಅನ್ನೋದಕ್ಕೆ ಚಾತುರ್ಮಾಸ್ಯದ ನಿಯಮ ಮುರಿಬಾರದು ಅಂತ ಪಂಚಮಿ ಅಂತ ಶುಭಾವಹ ಅಂತ ಹೇಳಿದ್ರಲ್ಲಿ ಪಂಚಮಿ ತನಕ ಕೂಡ್ಲಿಕ್ಕೆ ಬರ್ತದೆ ಅಂತ ಕರೆ ಧರ್ಮಶಾಸ್ತ್ರದ ನಿಯಮ ಇತ್ತು. ಪಂಚಮಿ ಅಂದರೆ ಆಷಾಢ ಕೃಷ್ಣಪಕ್ಷ ಪಂಚಮಿ ಟೀಕಾರರ ಆರಾಧನೆ. ಅವತ್ತು ಕೂಡಬೇಕು ಅಂತ ಚಾತುರ್ಮಾಸ್ಯಕ್ಕೆ ಅಂತಿತ್ತು. ಇವ್ರದ್ದು ಷಷ್ಠಿ ಬಂದ್ಬಿಟ್ಟು ಊರಿಗೆ, ಎಲ್ಲಿ ಕೂಡಬೇಕಾಗಿತ್ತು ಅಲ್ಲಿ ಬಂದರು. ಓ ವೃತ ಮುರಿದು ಬಿಡ್ತೀವಿ ಅಂತ ಕೆಲವರೆಲ್ಲ ಶುರು ಮಾಡಿಬಿಟ್ರು. ಅವ್ರು ಹೇಳಿದ್ರು ಎಲ್ಲಿದ್ದೀರಿ, ದಟ್ಟರಿದ್ದೀರಿ ನೀವು? ಪಂಚಮಿಯಂತ ಶುಭಾವಹ ಅಂದರೆ ಪಂಚಮಿ ತನಕ ಕೊಡಬೇಕು ಅಂತ ಅರ್ಥ ಅಲ್ಲ. ಯಾವ ಐದು ತಿಥಿಗಳು ಐದು ಮೀ ಉಳ್ಳದ್ದಾಗ ಯಾವ ಅವತ್ತು ಕೊಡ್ಲಿಕ್ಕೆ ಬರ್ತದೆ ಅಂತ ಅರ್ಥ ಅಂತ ಹೇಳಿದ್ರು. ಪಂಚಮಿ ಯಾವುದು? ಪಂಚಮಿ ಪಂಚಮಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಈ ಐದೇ ತಿಥಿಗಳಿಗೆ ಮೀ ಬರೋದು, ಇನ್ಯಾವ ತಿಥಿಗಳಿಗೆ ಬರೋದಿಲ್ಲ. ಈ ತಿಥಿಗಳು ಕೂಡಬೇಕು ಅಂತ ಅರ್ಥ. ಎಲ್ಲಾದರೂ ಪಂಚಮಿ ಕೂಡಬೇಕು ಅಂತ ಅರ್ಥ ಮಾಡಿರಿ ಅಂತ ಹೇಳಿ ದಶಮಿ ದಿವಸ ಚಾತುರ್ಮಾಸ್ಯ ಕೂತ್ಕೊಂಡ್ರು. ಅವತ್ತಿನಿಂದ ಎಲ್ಲ ಮುಖ್ಯ ಏನಿದೆ ಅಂದರೆ ಪರವಾದಿಗಳ ನಿಗ್ರಹ ಮುಖ್ಯ. ಸನ್ಯಾಸಿಗಳು ಚಾತುರ್ಮಾಸ್ಯ ಕೂತ್ಕೊಂಡು ಮಾಡಬೇಕಾದದ್ದೇನು? ಪರವಾದಿ ನಿಗ್ರಹ. ಅವರೇನು ವಿಧವಾ ವಿವಾಹ ಮಾಡಬೇಕು ಅಂತಿತ್ತು, ಆ ವಿಧವಾ ವಿವಾಹದ ಖಂಡನೆಯನ್ನು ಮಾಡಿ ತಿರುಗಿ ಬರೋ ಹೊತ್ತಿಗೆ ಸಮಯ ವ್ಯತ್ಯಾಸ ಆದ್ರಿಂದ ಆ ಪಂಚಮಿ ಅನ್ನೋದಕ್ಕೆ ಹೀಗೆ ಅರ್ಥ ಹೇಳಿ ದಶಮಿ ದಿವಸ ಕೂತ್ಕೊಂಡು ಮಾಡಿದರು. ಅದು ದೊಡ್ಡ ಕೊಡುಗೆ ಅವರು ಮಾಡಿದ್ದು. ಇಲ್ಲಾಂದ್ರೆ ವಿಧವಾ ವಿವಾಹ ಅವತ್ತು ಶುರುವಾಗಿಬಿಡ್ತಿದ್ದ ಹಾಗೆ ಭಾರಿ ಖಂಡನಾತ್ಮಕ ಗ್ರಂಥವನ್ನೇ ಬರೆದಿದ್ದಾರವರು ಅವರದ್ದು. ಆಮೇಲೆ ಸ್ವಂತ ಮಠದ ಒಳಗಿನ ಆಳ್ವಿಕೆಯಲ್ಲಿ ಶಾನುಭೋಗರು ಅಂತ ಅನೇಕ ಮಂದಿ ದಬ್ಬಾಳಿಕೆಯನ್ನು ಮಾಡಿದ್ರು. ಅವರನ್ನೆಲ್ಲ ಹೊರಗಾಕಿ ಮಠವನ್ನು ಸ್ವತಂತ್ರಗೊಳಿಸಿ ಸ್ವಾಮಿಗಳ ಕೈಯಲ್ಲೇ ಎಲ್ಲ ಉಳಿಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸತ್ಯವೀರತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನಾ ಮಹೋತ್ಸವವು ಇವತ್ತು ವೈಭವದಿಂದ ಅಲ್ಲಿ ಕೊರ್ಲಹಳ್ಳಿ ನಡೀತಾ ಇದೆ. ಅವರ ಸ್ಮರಣೆಯನ್ನು ಹಾಗೂ ವಿಜಯದಾಸರ ಆರಾಧನಾ ಮಹೋತ್ಸವ ಚಿಗಲಪರವಿ ಚಿಪ್ಪಗಿರಿ ಎರಡೂ ಸ್ಥಳಗಳಲ್ಲಿ ನಡೀತಾ ಇದೆ. ಅವರ ಸ್ಮರಣೆಯನ್ನು ಮಾಡ್ತಾ ಹೇಳ್ತಾರೆ ದೊಡ್ಡವರು ಇದ್ದಾರೆ ಮುಂದೆ ಸಮಯ ಆಗಿ. ಆದ್ದರಿಂದ ಅವರ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ದಿವಸ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.